ಜಯತಿ ಹರೇರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೇನೋಸೌ ಶ್ರೀಪತಿರ್ಮಾನದೋನಃ ಜ್ಯೇತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿಸಭಕ್ತ ಹಾರ್ದೋಷ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ರ ಭಾಸ್ಕರ ಜ್ಯೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರದತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜ್ಯೇತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ಸದಾತ್ಮಜ್ಞ ನವೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಯದ್ಯುತಂ ತವ ಭಕ್ತಾನಾಂ ಅಸ್ಮಾಕಂ ದೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿಸು ಕೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇವಾಗೆ 11th ಸಂಧಿ ಹರಿಕಥಾಂಸಾರದಲ್ಲಿ ಧ್ಯಾನ ಪ್ರಕ್ರಿಯೆ ಅಂತ ಕರೀತಾರ, ಸ್ಥಾವರ ಜಂಗಮ ಸಂಧಿ ಅಂತನೂ ಕರೀತಾರ. ನಾನು ಇದಕ್ಕೆ ಧ್ಯಾನ ಪ್ರಕ್ರಿಯೆ ಅಂತ ಇಟ್ಕೊಂಡು ಅರ್ಥ ಮಾಡ್ತಾ ಇದ್ದೀನಿ. ಇವಾಗ ಒಂದು ಕ್ವಶನ್ ಬರುತ್ತೆ, 10th ಸಂಧಿ ಎಸ್ಪೆಷಲಿ ನೋಡಿದ್ರೆ 8 ಆಯ್ತು, 8ನಿಂದ 9th ಸಂಧಿ ಜೀವನ ಬಗ್ಗೆನೆ ಹೇಳಿದ್ದಾರೆ. ಜೀವನದಲ್ಲಿ ಇರುವಂತ ಭಗವಂತ ಬಿಂಬರೂಪಿ ಅವನನ್ನ ಚಿಂತನೆ ಮಾಡುವಂತದ್ದು ಹೇಗೆ ಅಂತ ಹೇಳಿ ಆ ಬಿಂಬನನ್ನ ಧ್ಯಾನ ಮಾಡಿ ಅಂತರ್ಯಾಮಿಯ ಧ್ಯಾನ ಮಾಡಿ ಹೊರಗಿನ ಕೆಲಸಗಳಲ್ಲಿ ಹೇಗೆ ನೋಡಬೇಕು ಎಂಬುದನ್ನ ಹೇಳಾಯಿತು. ಸೊ ಎಲ್ಲವೂ ಹೇಳಿದ ಮೇಲೆ 11th ಸಂಧಿ ಯಾಕೆ ಬರುತ್ತೆ ಅಂತ ಒಂದು ಕ್ವಶನ್ ಬಂದ್ರೆ ಅದಕ್ಕೆ ಧ್ಯಾನ ಪ್ರಕ್ರಿಯೆ, ಧ್ಯಾನ ಮಾಡುವ ವಿಧಾನ ಇದು ಏನು ಅಂದ್ರೆ, ಇಷ್ಟ ತನಕ ನಾವು ಹೇಳಿದ ವಿಷಯಗಳೆಲ್ಲವೂ ಮನನ ಅಂತೀವಿ, ಮನನ ಮಾಡೋದು, ಚಿಂತನೆ ಮಾಡೋದು, ಆಲೋಚನೆ ಚಿಂತನೆ ಮಾಡೋದು, ವಿಚಾರ ಮಾಡೋದು, ಮನನ ಮಾಡೋದು, ಇಷ್ಟ ತನಕ ಇತ್ತು. ಫಸ್ಟ್ ವಿಷಯ ತಿಳ್ಕೊಂಡು ಚಿಂತನೆ ಮನನ ಯುಕ್ತಿಯಿಂದ ಎಲ್ಲ ಮಾಡಿ ಎಲ್ಲ ನೋಡಿದ್ದು ಒಂದಾದ್ರೆ ಅದು ಆದ ಮೇಲೆ ಶುರು ಆಗತ್ತೆ ಅಂತ ಹೇಳ್ತಾರೆ. ಅದು ಆದ ಮೇಲೆ ಬರೋದು ಧ್ಯಾನ, ಶ್ರವಣ ಮನನ ಧ್ಯಾನ. ಧ್ಯಾನ ಇಲ್ಲದೆ ನಮಗೆ ಮೋಕ್ಷ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ಧ್ಯಾನದಲ್ಲಿನೂ ಹೇಳುವಾಗ ಶ್ರವಣ ಮನನ ಆದ್ಮೇಲೆ ಧ್ಯಾನ ಅಂತ ಬರೋವಾಗ ಅಲ್ಲಿ ಹೇಳ್ತಾರೆ ಧ್ಯಾನ ಅಂತಾನೆ ಇದಕ್ಕೆ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಉಪಾಸನ ಅಂತನೂ ಕರೀತಾರೆ. ಉಪಾಸನ ಅಂದ್ರೆ ಉಪಾಸನ ಎರಡು ರೀತಿಯಾಗಿದೆ ಅಂತ ಹೇಳ್ತಾರೆ. ಒಂದು ಬಂದು ಧ್ಯಾನ ರೂಪ, ಚಿಂತನಾ ರೂಪ ಅಂತ ಹೇಳ್ತಾರೆ. ಅಂದ್ರೆ ಮನನದಲ್ಲೇ ಚಿಂತನೆ ಆಯ್ತಲ್ಲ ನಮ್ಗೆ, ತಿರ್ಗಾ ಚಿಂತನೆ ತಿರ್ಗಾ ರಿಪೀಟ್ ಆಗತ್ತ ಅಂದ್ರಿಲ್ಲ. ಮನನದಲ್ಲಿ ಫಸ್ಟ್ ಬಂದು ಮನನದಲ್ಲಿ ನಾವು ಬಂದು ವಿಚಾರ ಮಾಡೋದು, ಯುಕ್ತಿಯಿಂದ ಅದನ್ನ ದೃಢಪಡಿಸಿಕೊಳ್ಳೋದು ಮನನದಲ್ಲಿ ವಿಚಾರ ಮಾಡಿ ದೃಢ ಮಾಡಿಕೊಳ್ಳೋದು ಮನನ. ಆದರೆ ಚಿಂತನೆ ಬಂದು ಆ ವಿಷಯವನ್ನು ಯಾವುದು ದೃಢ ಆಯ್ತು ಅದು ಬಗ್ಗೆ ಚಿಂತನೆ ಮಾಡ್ತಾ ಇರೋದು, ಚಿಂತನೆ ಮಾಡ್ತಾ ಇರೋದು ಚಿಂತನೆ ಆಗತ್ತೆ. ಧ್ಯಾನ ಅಂದ್ರೆ ಏನಾಗತ್ತೆ, ಚಿಂತನೆಯಲ್ಲಿ ಮನಸ್ಸನ್ನ ಇಟ್ಟು ಚಿಂತನೆ ಮಾಡ್ತೀವಿ. ಮನನದಲ್ಲಿ ಬರುವಂತ ಈ ವಿಚಾರವನ್ನ ಅಂದ್ರೆ ಚಿಂತನ ಮನನ ಇದರಲ್ಲಿ ಬರುವಂತ ಈ ವಿಷಯಗಳು ಮನನ ಮಾಡ್ತಾ ಮನನ ಯುಕ್ತಿಯಿಂದ ಮನನ ಮಾಡ್ತೀರಿ. ಆಮೇಲೆ ಆ ಮಾಡಿದ ವಿಷಯದಲ್ಲಿ ನಿಮ್ಗೊಂದು ದೃಢವಾಗಿ ಬರುತ್ತೆ. ದೃಢವಾದ ಬಂದ ವಿಷಯಗಳು ಅಂದ್ರೆ ಮನಸ್ಸಲ್ಲಿ ಪ್ರವೇಶ ಮಾಡಿದ ವಿಷಯಗಳು, ಈ ವಿಷಯಗಳನ್ನ ಮನಸ್ಸಲ್ಲಿ ನೆಲೆಗೊಳಿಸೋದು, ಮೇಕಿಂಗ್ ಇಟ್ ಸ್ಟೇ, ಧಾರಣ ಅಂತ ಹೇಳ್ತಾರೆ, ಧಾರಣೆ ಮಾಡೋದು. ಸೊ ಮನನಕ್ಕೇನ ಇದಕ್ಕೇನ ಏನು ವ್ಯತ್ಯಾಸ ಅಂದ್ರೆ, ಇಲ್ಲಿ ಮನಸ್ಸಲ್ಲಿ ಬಂದ ಚಿಂತನೆ ಒಂದಾದ ಮೇಲೆ ಚಿಂತನೆಗಳು ಬರುತ್ತೆ ನಮ್ಗೆ. ಇದಾದ ಮೇಲೆ ಕಂಟಿನ್ಯೂಟಿ ತರ, ಇದಾದ ಮೇಲೆ ಈ ಶ್ಲೋಕ ಆದ್ಮೇಲೆ ಈ ಶ್ಲೋಕ ಆದ್ಮೇಲೆ ಈ ಕಂಟಿನ್ಯೂಟಿ ಮಾಡ್ತಾ ಹೋಗ್ತೀವಿ, ಅದು ಚಿಂತನೆ ಅಂತ ಬರುತ್ತೆ ನಮ್ಗೆ, ಪರ್ ಮೆಮರಿ ಅಂತ ಯೂಸ್ ಮಾಡಿ ಲೈಫ್ ಆಗ. ಸೊ ಈ ಒಂದು ಬಂದಾಗ ಇಲ್ಲಿ ಧ್ಯಾನದಲ್ಲಿ ಅದನ್ನ ಹಾಗೆ ನೆಲೆಗೊಳಿಸೋದು. ಒಂದು ಎಕ್ಸಾಂಪಲ್ ನಮ್ಮ ಕೃಷ್ಣ ಮಂತ್ರ ಮಾಡುವಾಗ ಧ್ಯಾನ ಅಂತಾನೆ ಹೇಳ್ತೀವಿ. ಇದೇ ಧ್ಯಾನ ದೇವರು ಧ್ಯಾನ ಅಂದ್ರೆ ಕಣ್ಣು ಮುಚ್ಚಿಕೊಂಡಾಗ ನಿಮ್ಗೆ ಯಾವ ರೂಪ ಚಿಂತನೆ ಮಾಡಿದ್ದೀರೋ, ಚಿಂತನೆ ಮಾಡಿದ ರೂಪ, ಈ ಚಿಂತನೆ ಮಾಡಿದ ರೂಪವನ್ನ ಅಲ್ಲಿ ಇಟ್ಕೊಳ್ಳಕ್ಕೆ ಕಷ್ಟ ಆದ್ರೆ ಒಂದು ಅವಯ ಒಂದು ಪಾದವನ್ನಾರಿ ಇಟ್ಟುಕೊಂಡು ಅದಲ್ಲಿ ಮನಸ್ಸನ್ನ ಇಡೋದು. ಏನ್ ಮಾಡೋದು, ಇವಾಗ ಮನಸ್ಸಲ್ಲಿ ಬರುವಂತ ಈ ವಿಚಾರಗಳನ್ನ ಮನಸ್ಸಲ್ಲಿ ನೆಲೆಗೊಳಿಸೋದು. ಒಂದು ನೆಲೆಗೊಳಿಸಿದ ಮೇಲೆ ಇನ್ನೊಂದು ಏನು ಮಾಡಬೇಕು ಅಂದ್ರೆ, ನೆಲೆಗೊಳಿಸಿದ ಈ ವಸ್ತು ಏನ್ ನೆಲೆಗೊಳಿಸಿದೀವಿ, ಈ ಕೃಷ್ಣ, ಈ ಕೃಷ್ಣವನ್ನ ಮನಸ್ಸಲ್ಲಿ ಇಟ್ಟುಕೊಂಡಿದೆ. ಆರ್ ಕೃಷ್ಣನ ಪಾದ, ಆರ್ ನೇತ್ರ, ಏನೋ ಒಂದು ಇದು ಇಟ್ಟುಕೊಂಡು ಅಲ್ಲಿ ಆ ವಸ್ತುವಿನಲ್ಲಿ ತಿರುಗಾವ ಮನಸ್ಸನ್ನ ಹಾಕೋದು. ಅಂದ್ರೆ ನೆಲೆಗೊಳಿಸ್ಬಿಟ್ಟು ಎಲ್ಲೋ ಹೋಗೋದಿಲ್ಲ, ಪ್ರತಿಷ್ಠೆ ಮಾಡಿಬಿಟ್ಟು ಹೊರಗೆ ಹೋಗೋದಿಲ್ಲ, ಪ್ರತಿಷ್ಠೆ ಮಾಡಿದ ಮೇಲೆ ನಮ್ಮ ಮನಸ್ಸಲ್ಲಿ ನೆಲೆಗೊಳಿಸಿಬಿಟ್ಟು ಈ ಪಾದವನ್ನ ಪ್ರತಿಷ್ಠೆ ಮಾಡಿದ ಮೇಲೆ ಮನಸ್ಸು ಎಲ್ಲಿ ಇರಬೇಕು ಅಂದ್ರೆ ಅಲ್ಲೇ ತಿರುಗಾ ಹೋಗಬೇಕು. ಸೊ ಮಾಡ್ಲಕ್ಕೆ ಮುಂಚೆ ನಾವು ಮನಸ್ಸಿನಿಂದ ಚಿಂತನೆ ಮಾಡಿ ನೆಲೆಗೊಳಿಸೋದು. ನೆಲೆಗೊಳಿಸಿದ ಮೇಲೆ ಮನಸ್ಸನ್ನ ಹೊರಗೆ ಬಿಡೋದಿಲ್ಲ, ಮನಸ್ಸನ್ನ ಅಲ್ಲೇ ಇಡೋದು, ಮನಸ್ಸನ್ನ ಆ ವಿಷಯದಲ್ಲೇ ನಮ್ಗೆ ಇಡೋದು. ಇದು ಬಂದು ಇದಕ್ಕೆ ಹೇಳ್ತಾರೆ ಮನಸ್ಸಲ್ಲಿ. ಸೊ ವಸ್ತುವಿನಲ್ಲಿ ಮನಸ್ಸು ಹಾಕೋದು. ಇದಕ್ಕೆ ನಮ್ಗೆ ಮುಖ್ಯವಾಗಿ ಏನು, ಇದಕ್ಕೆ ಮುಖ್ಯವಾಗಿ ನಮ್ಗೆ ಏನು ಬೇಕಾಗಿರೋ ವಸ್ತು ಏನಾಗಿದೆ ಅಂದ್ರೆ, ಈ ಧ್ಯಾನಕ್ಕೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಮನೋ ನಿಗ್ರಹ ಬೇಕು. ಆ ಮನೋ ನಿಗ್ರಹ, ಈ ಧಾರ್ಮಿಕ ವಿಷಯದಲ್ಲಿ ಮನೋ ನಿಗ್ರಹ, ಮನಸ್ಸು ಅಲ್ಲಿ ಇಲ್ಲಿ ಓಡದಂತೆ ಇರಬೇಕು. ದಟ್ ಬಿಕಮ್ ಸೊ ಅದಕ್ಕೆ ಧ್ಯಾನ ಎಂಬುದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಸೊ ಈ ಧ್ಯಾನ, ಈವನ್ ಇಫ್ ಇಟ್ ಇಸ್ ಕಷ್ಟ ಆದ್ರೂ, ಈವನ್ ಒಂದು ನಿಮಿಷನಾರು ಈ ಧ್ಯಾನದ ಅಭ್ಯಾಸವನ್ನ ಮಾಡ್ತಾ ಬಂದ್ರೆ ಆ ದಟ್ ನೆಲೆಗೊಂಡ ವಿಷಯ ಇದೆಲ್ಲ, ಮನಸ್ಸಲ್ಲಿ ನೆಲೆಗೊಂಡಿದ ಈ ರೂಪ, ಅಲ್ಲಿ ಮನಸ್ಸು ಹೋಗಿದ ಕಾರಣದಿಂದ ಇಟ್ ಬಿಕಮ್ಸ್ ನಮ್ಮ ಭಕ್ತಿಯಲ್ಲಿ ನಾವು ಮಾಡುವಂತ ಭಕ್ತಿ ಅಂದ್ರೆ ಏನು, ಬೇರೆ ಒಂದು ಇಲ್ಲ. ನಾವು ನೋಡುವ, ಊಟ ಮಾಡುವ, ಇವಾಗ ನಾವು ಹೆಸರುಗಳೆಲ್ಲ ಇಟ್ಕೊಳ್ತೀವಿ, ಇಲ್ಲಿ ಈ ರೂಪ, ಅಲ್ಲಿ ಆ ರೂಪ ತಿರ್ಸೋ, ಅದು ನಮ್ಗೆ ಬರ್ಲಕ್ಕೇನು ಕಾರಣ ಈ ಒಂದು ನೆಲೆಗೊಂಡ ವಸ್ತು ಇಲ್ಲಿ. ಅದು ನಮ್ಗೆ ಪ್ರೇರಣೆ ಮಾಡಿ ನಮ್ಮ ಅಗೇನ್ ದ ಜ್ಞಾನ, ನಾವು ಕೇಳುವ ವಿಷಯದಲ್ಲಿನೂ ಇನ್ನು ಅನೇಕ ಕಥಿತಾಹ್ಯರ್ಥ ಪ್ರಕಾಶಂತೆ ಮಹಾತ್ಮನ ಅಂತಾರ. ಏನಾಗತ್ತ ಅಂದ್ರೆ ಈ ಧ್ಯಾನ, ಗುರುಗಳು ನಮ್ಗೆ ಒಂದು ವಿಷಯ ಹೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಗುರುಗಳು ಆಗಿರ್ಬೇಕು, ಅವ್ರು ಗುರು ಆಗಿ ಇರ್ಬೇಕು, ಗುರು ಮುಖವಾಗಿ ನಮ್ಗೆ ಯಾವ್ದಾವ್ದೊಂದು ಉಪದೇಶ ಏನಾರು ಬಂದಿದ್ರೆ ಅದು ನಮ್ಮಲ್ಲೇ ನಿಂತು ಬಿಡತ್ತೆ. ಇದು ರೂಪ ನಿಂತಿದೆ ಅಂದ್ರೆ ಬರೀ ದೇವರ ರೂಪ ನಿಂತಿಲ್ಲ, ಆ ವಿಷಯಗಳು ನಿಂತು ಬಿಡತ್ತೆ, ಗುರು ಪ್ರಸಾದದಿಂದ ನಿಂತು ಬಿಡತ್ತೆ. ಅದು ನಮ್ಗೆ ಬರತ್ತೆ, ನೆನಪಿಗೆ ಬರತ್ತೆ. ನೆನಪಿಗೆ ಬರುವ ವಿಷಯ ಎರಡಾಗುತ್ತೆ, ಒಂದು ನಮ್ಗೆ ಗುರುಗಳು ಹೇಳಿದ್ದಾರೆ ಆ ವಿಷಯ ನೆನಪಿಗೆ ಬರುತ್ತೆ, ಇನ್ನೊಂದು ಅಕಥಿತ. ಇದು ಬನಂಜಾಚಾರ್ಯ ಹೇಳಿದ ಅರ್ಥ, ಕಥಿತ ಹ್ಯರ್ಥ ಅಕಥಿತ ಹ್ಯರ್ಥ. ಅಕಥಿತ ಅಂದ್ರೆ ಗುರುಗಳು ಹೇಳದೇ ಇರುವುದು, ಅದು ಹೊಳೆಯುತ್ತೆ, ಓದಿ ಬರೋದಲ್ಲ, ಒಳಗಿಂದ ಹೊಳೆಯತ್ತಂತ, ಅವ್ರ ಅನುಗ್ರಹದಿಂದ ಹೊಳೆಯುತ್ತೆ. ಸೊ ಹೀಗೆ ಆಗಲಕ್ಕೆ ಕಾರಣ ಆಗತ್ತೆ. ಸೊ ದ ಕೈಂಡ್ ಆಫ್ ಜ್ಞಾನ, ದ ಕ್ವಾಲಿಟಿ ಆಫ್ ಜ್ಞಾನನು ನಮ್ಗೆ ಇನ್ಕ್ರೀಸ್ ಆಗತ್ತೆ. ಸೊ ಧ್ಯಾನದ ಫಲವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಏನ್ ಬರಬೇಕು ಅಂದ್ರೆ, ನಮ್ಗೆ ಈ ಧ್ಯಾನಕ್ಕೆ, ಧ್ಯಾನದಲ್ಲಿ ನಮ್ಗೆ ಏನ್ ಬರಬೇಕು ಅಂದ್ರೆ, ಹೇಳ್ತಾ ಧ್ಯಾನವೇ ಜೀವನ ಧ್ಯೇಯ ಅಂತ ಬರ್ತಾ ಹೇಳ್ತಾ. ಧ್ಯಾನವೇ ತುಂಬಾ ಧ್ಯೇಯವಾದ ವಸ್ತು ಧ್ಯಾನವೇ ಆಗಿದೆ. ಸೊ ಈ ಧ್ಯಾನ ಬರಬೇಕು ಅಂದ್ರೆ ಇಷ್ಟು ತನಕ ಒಂದು 10 ಸಂಧಿಯಲ್ಲಿ ಬಂದಿದೆ ನೋಡಿ. ಇದು ನಮ್ಗೆ 10 ಸಂಧಿಯಲ್ಲಿ ಬಂದದ್ದು ನಮ್ಗೆ ಮಹಾತ್ಮ ಜ್ಞಾನಕ್ಕೆ ಹೊರಗೆ ಇರುವಂತದ್ದು, ತಿರ್ಗಾ ನಮ್ಮ ಬಿಂಬರೂಪದಲ್ಲಿ ಇರುವಂತದ್ದು, ಅದನ್ನ ತಿರ್ಗಾನು ನಾವು ಇಟ್ಟುಕೊಳ್ಳೋದು. ಇದು ಮಾಡುವ ಮೂಲಕ ಈ ಮಹಾತ್ಮ ಜ್ಞಾನ ನಮ್ಗೆ ಆದ್ರೂ ನಮ್ಗೆ ಮನವರಿಕೆ ಆಗ, ಮಹಾತ್ಮ ಜ್ಞಾನ ಮನವರಿಕೆ ಆಗತ್ತೆ. ಅದು ಆಗಬೇಕಂದ್ರೆ ನಮ್ಮ ಮನಸ್ಸು ಬುದ್ಧಿ ಅಲ್ಲಿ ಭಗವಂತ ನಿಂತು ನಮ್ಮ ಚಿತ್ತವ ಆ ಬೇಕು ಧ್ಯಾನ ಮಾಡಬೇಕು ಅಂಬೋ ಈ ಚಿತ್ತವನ್ನ ಹುಟ್ಟಿಸಬೇಕು. ಅವನು ಇಚ್ಛೆ ಮಾಡಬೇಕು, ಅವನು ಇಚ್ಛೆ ಮಾಡಿ ನಮ್ಮ ಇಚ್ಛೆಯನ್ನ ನಾನು ಧ್ಯಾನ ಮಾಡಬೇಕು, ನಾನು ದೇವರ ಬಗ್ಗೆ ಹೇಳೋದು ಕೇಳೋದಾಯ್ತು, ನಿಧಿಧ್ಯಾಸನ ಧ್ಯಾನಕ್ಕೆ ಬರಬೇಕು ನಾನು ಅಂಬೋ ಇಚ್ಛೆಯನ್ನ ಹುಟ್ಟಿಸಬೇಕು. ಇಚ್ಛೆಯನ್ನ ಹುಟ್ಟಿಸೋದು ಮಾತ್ರ ಅಲ್ಲ, ಇವತ್ತು ಧ್ಯಾನ ಮಾಡ್ತೀವ ನಾಳೆ ಅಯ್ಯೋ ಇದು ಬೇಡಪ್ಪ ತುಂಬಾ ಕಷ್ಟ ಇಲ್ಲ, ಅದು ನಮ್ಗೆ ಅನುಭವನೂ ಬರುತ್ತಂತೆ. ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ, ದೇವರ ರೂಪ ಒಳಗೆ ಕಾಣ್ತಾ ಚಿಂತನೆ ಮಾಡ್ತಾ ಯಾರು ಹೊರಗಡೆ, ಯು ಡೋಂಟ್ ಈವನ್ ಯು ಶಟ್ ಆಫ್ ಯುವರ್ ಮೈಂಡ್ ಫಾರ್ 1 ಮಿನಿಟ್ 2 ಮಿನಿಟ್ಸ್ ಏನೋ ಒಂದು. ಸೊ ಅನುಭವಕ್ಕೆ ಅವನು ತರ್ತಾನಂತ, ಇದು ಎಲ್ಲವೂ ಈ ಬಿಂಬರೂಪನಾದಂತ ಹರಿಯೇ ಮಾಡಿಸಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ಇದಾದ್ಮೇಲೆ ಏನಾಗತ್ತಂದ್ರೆ, ಈ ಧ್ಯಾನ ಆದ್ಮೇಲೆ ಧ್ಯಾನದಿಂದ ಏನಾಗತ್ತೆ ಅಂತ ಹೇಳ್ತಾರೆ, ಮನಸ್ಸಿಗೆ ನಾವು ಫಸ್ಟ್ ವಿಷಯವನ್ನ ವಿಷಯಗಳನ್ನ ಆದರದಿ ಅಂತಲ್ಲಿ ಹೇಳಿದಾರಲ್ಲ, ಅದು ಇಲ್ಲಿ ಇಟ್ಕೋ. ಆದರದಿ ಕೇಳಬೇಕು. ಆದರದಿ ಅಂದ್ರೆ ಮನಸ್ಸು ಇಟ್ಟು, ಮನಸ್ಸು ಕೊಟ್ಟು ಕೇಳಬೇಕು. ಕೇಳಿದ್ದನ್ನ ಚಿಂತನೆಯನ್ನು ಮನಸ್ಸು ಕೊಟ್ಟು ಮನಸ್ಸು ಇಟ್ಟು ಚಿಂತನೆಯನ್ನು ಮಾಡಬೇಕು. ಆಮೇಲೆ ಚಿಂತನೆಯಲ್ಲಿ ಬಂದ ವಿಷಯವನ್ನ ನೆಲೆಗೊಳಿಸಬೇಕು. ನೆಲೆಗೊಂಡ ಈ ವಿಷಯ ಅದ ಫಸ್ಟ್ ದೇವರ ರೂಪ ಇಟ್ಕೊಳ್ಳೋಣ. ಫಸ್ಟ್ ಈ ದೇವರ ರೂಪ, ದೇವರ ರೂಪ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಇದು ಪಂಚಭೇದ, ಅದು ಬರಲೇಬೇಕು ನಮ್ಗೆ. ಅದರ್ವೈಸ್ ಬರೀ ಒಂದು ಕೃಷ್ಣನ ಪ್ರತಿಮಾ ಇಟ್ಕೊಂಡು ಆ ಪ್ರತಿಮಾ ನೋಡ್ತಾ ನೋಡ್ತಾ ಕಣ್ಣು ಮುಚ್ಕೊಂಡು ಆ ಪ್ರತಿಮಾನ ಒಳಗೆ ನೋಡೋ, ದಟ್ಸ್ ಓಕೆ, ಅದು ಇನಿಷಿಯಲ್ ಮಾಡಬೇಕು. ಬಟ್ ಆ ಪ್ರತಿಮಾ ದೇವರಿಲ್ಲ, ಅಲ್ಲಿ ಪಂಚಭೇದ. ಚೂರು ಚೂರು ಒಂದು 30 ಸೆಕೆಂಡ್ಸ್ ಅದು ಪಂಚಭೇದವನ್ನ ಚಿಂತನೆ ಮಾಡಿ, ಅಟ್ಲೀಸ್ಟ್ ಭೇದ ಇದೆ ಅಂತನಾರು ಅಲ್ಲಿ. ಅದು ಒಳಗೆ ಶಕ್ತಿ ರೂಪನಾಗೆ ಭಗವಂತ ಇದೆ. ಅಟ್ಲೀಸ್ಟ್ 3 ಗೋಳಕನಾರು, ವಾಯು ಲಕ್ಷ್ಮಿ ನಾರಾಯಣ ಈ ಜಡದೊಳೆ ಅಷ್ಟು ನಾರು ಮಾಡಿ ಅಲ್ಲಿ ನೆಲೆಗೊಂಡ ಆ ವಸ್ತುವಿನಲ್ಲಿ ತಿರುಗಾ ನಮ್ಮ ಮನಸ್ಸಲ್ಲಿ ಹಾಕಬೇಕು, ಮನಸ್ಸಲ್ಲಿ ಇಡಬೇಕು. ಸೊ ಮನೋನಿಗ್ರಹ ಅವಶ್ಯ ಆಗುತ್ತೆ, ಇದು ಮಾಡಬೇಕು. ಸೊ ಹೀಗೆ ಧ್ಯಾನ ಮಾಡಬೇಕು. ಸೊ ಈ ಧ್ಯಾನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಆಯ್ತು. ಸೊ ಧ್ಯಾನ ಬಗ್ಗೆ ಹೇಳ್ಬೇಕು ಅಂತ ಫಸ್ಟ್ ಏನ್ ಹೇಳ್ತಾ ಇದ್ದಾರೆ ಧ್ಯಾನ ಮಾಡೋ, ಇದು ನೋಡಿದ 32 ಪದ್ಯದಲ್ಲಿ ಧ್ಯಾನದ ಬಗ್ಗೆ ಏನ್ ಬಂದಿದೆ ಅಂದ್ರೆ, ಇಲ್ಲಿ ಏನ್ ವಿಶೇಷವನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತ ಬಂದು ಸೃಷ್ಟಿಯನ್ನ ಮಾಡಿ ಇಷ್ಟು ತನಕ ಸರ್ವ ಪ್ರತೀಕ ಸಂಧಿಯಲ್ಲಿ ನೋಡಿದ್ದೀವಿ. ಸರ್ವ ಪ್ರತೀಕ ಸಂಧಿಯಲ್ಲಿ ಎಲ್ಲಾ ಕಡೆ ಇರುವಂತ ಪದಾರ್ಥಗಳು, ಆ ಪದಾರ್ಥದಲ್ಲಿ ಭಗವಂತ ಅದನ್ನ ಹಾಗೆ ಅಷ್ಟ ವ್ಯಾಪಾರವೂ ಅಲ್ಲಿ ಬಂತು. ಪದಾರ್ಥಗಳು ಸರ್ವ ಪ್ರತೀಕ, ಸರ್ವ ಪ್ರತೀಕವೂ ಹೇಗೆ ಸೃಷ್ಟಿ ಸ್ಥಿತಿ ಎಲ್ಲವೂ ಆದ ಎಲ್ಲವೂ ಅಲ್ಲಿ ಬಂದಿದೆ. ಇಲ್ಲಿ ಏನ್ ವಿಶೇಷವಾಗಿ ಫಸ್ಟ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಒಂದು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಒಂದು ಸ್ಪೆಷಲ್, ಒಂದು ವಿಶೇಷ. ಏನ್ ವಿಶೇಷ ಅಂದ್ರೆ, ಇಲ್ಲಿ ಭಾಗವತದಲ್ಲಿ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೋಚ ಯದನುಗ್ರಹ ಸಂತಿ ಅದು ನ ಸಂತಿ ಅದಪೇಕ್ಷ ಅಂತ ಅಲ್ಲಿ ಬಂದಿದಲ್ಲ, ಅಲ್ಲಿ ದ್ರವ್ಯಂ ಕರ್ಮ ಚ ಕಾಲ ಸ್ವಭಾವ ಅಂತ ಅಲ್ಲಿ ಬಂದಿದಲ್ಲ ಅಂದ್ರೆ ಏನಾಯ್ತು, ನಿತ್ಯ ವಸ್ತುಗಳು. ಇಷ್ಟು ತನಕ ಎಲ್ಲಾ ವಸ್ತುಗಳು ಹೇಳಿದ್ದಾರೆ, ಇಲ್ಲಿ ಸ್ಪೆಷಲ್ ಆಗಿ ಬರೋದು ನಿತ್ಯ ವಸ್ತುಗಳಲ್ಲಿ ಚಿಂತನೆ ಮಾಡಬೇಕು ಅಂತ ಬರುತ್ತೆ. ನಿತ್ಯ ವಸ್ತುಗಳು, ದೇವರು ಈ ನಿತ್ಯ ವಸ್ತುಗಳು ಯಾಕೆ ಬೇಕು ನಮ್ಗೆ ಅಂದ್ರೆ, ನಿತ್ಯ ವಸ್ತುಗಳು ಆಸ್ ದ ವರ್ಡ್ ಇಂಡಿಕೇಟ್ಸ್, ನಿತ್ಯ ವಸ್ತುಗಳು ಯಾವತ್ತು ಇರುವಂತದ್ದು ಅಂದ್ರೆ, ಈ ಬ್ರಹ್ಮಾಂಡ ಎಲ್ಲ ನಮ್ಗೆ ಸೃಷ್ಟಿ ಸ್ಥಿತಿ ಲಯವೂ ಆಯಿತು, ಆದ ಮೇಲೇನು ಈ ನಿತ್ಯ ವಸ್ತುಗಳು, ಇವನ್ ಮೋಕ್ಷಕ್ಕೆ ಹೋದ್ರೂ ಕಾಲ ಇರತ್ತ, ದೇಶ ಇರತ್ತ, ಶುದ್ಧ ಸತ್ವಾತ್ಮಕ ಪ್ರಕೃತಿಯೂ ಇರತ್ತ, ಎಲ್ಲವೂ ಅಲ್ಲಿನೂ ಇರತ್ತ. ಸೊ ಅಲ್ಲಿನೂ ಬರ್ಬೇಕು, ಪ್ಲಸ್ ನಮ್ಮ ಜೀವ ಅಂತೂ ಇದ್ದೇ ಇರತ್ತ ನಮ್ಗೆ. ಸೊ ಹೀಗೆ ಈ ನಿತ್ಯ ವಸ್ತುಗಳಲ್ಲಿ ಇರುವಂತ ಭಗವಂತನ ಚಿಂತನೆ ಮಾಡುವ ಮೂಲಕವಾಗಿ ಏನಾಗತ್ತೆ ಇದು, ಇಲ್ಲಿ ಈ ಸಂಧಿಯ ಮುಖ್ಯ ಉದ್ದೇಶ, ಧ್ಯಾನದ ಮುಖ್ಯ ಉದ್ದೇಶ ಏನು ಅಂದ್ರೆ, ನಮಗೆ ಸರ್ವಪ್ರತೀಕದಲ್ಲಿ ಯಾಕೆ ತಿಳ್ಕೊಂಡಿವಿ ನಾವು, ಈ ಒಂದು ಪ್ರತೀಕ ನಮ್ಮ ಸುತ್ತ ನಮ್ಮ ದೇಹ ಸುತ್ತ ಇರುವಂತ ಎಲ್ಲವೂ ನಮ್ಗೆ ಈ ಬಂಧನೆಯಲ್ಲಿ ಹಾಕತ್ತೆ. ನಮ್ಗೆ ಬಂಧಿಸುವಂತ ಜಡ ವಸ್ತುಗಳು, ಈ ಚೇತನ ವಸ್ತುಗಳನ್ನ ತಿಳ್ಕೊಂಡು ಅಲ್ಲಿ ಭಗವಂತನನ್ನು ತಿಳ್ಕೊಳ್ಳುವ ಮೂಲಕವಾಗ ನಮ್ಗೆ ಮೋಚನೆ ಆಗತ್ತೆ ಅಂತ ತಿಳ್ಕೊಂಡೆ. ಇಲ್ಲಿ ವಿಶೇಷವಾಗಿ ಈ ಜಡ ಈ ಒಂದು ನಿತ್ಯ ವಸ್ತುಗಳಲ್ಲಿ ಇರುವಂತ ಭಗವಂತನ ರೂಪಗಳು ಇದು ಏನು, ಭಗವಂತನ ರೂಪಗಳು ಅಂದ್ರೆ ಏನು, ಇಷ್ಟು ತನಕ ನೋಡಿದ್ದೀವಿಲ್ಲ ಅಂದ್ರೆ, ಇದು ಬರೀ ರೂಪಗಳನ್ನ ಮಾತ್ರ ಹೇಳೋದಿಲ್ಲ, ಇಲ್ಲಿ ಈ ನಿತ್ಯ ವಸ್ತುಗಳಲ್ಲಿ ಏನು ಧ್ಯಾನ ಮಾಡಬೇಕು, ಏನು ಧ್ಯಾನ ಮಾಡಬೇಕು, ಯಾವ ರೂಪ ನಾವು ನೋಡಿದ್ದೀವಿ, ಅನೇಕ ವಿಷ್ಣು ಸಹಸ್ರನಾಮ ಹೆಸರುಗಳೆಲ್ಲ ಅಲ್ಲಿ ಬಂದಿದ್ದಲ್ಲ ಅಂತ. ಇಲ್ಲಿ ಬಂದು ಪ್ರವರ್ತನೆ, ನಿತ್ಯ ವಸ್ತುಗಳಲ್ಲಿ ಇದ್ದು ನಮ್ಗೆ ಚೇಷ್ಟಕ ಅಂತ ಹೇಳ್ತೀವಿ, ಧಾರಕ ಪೋಷಕ ಪ್ರೇರಕ ಅಂತೆಲ್ಲ ಹೇಳ್ತಿಲ್ಲ, ಪ್ರೇರಕ ಆದ ಮೇಲೆ ಪ್ರೇರಣೆ ಮಾಡಿಸೋದು ಮಾತ್ರ, ನಮ್ಗೆ ಪ್ರೇರಣೆ ಮಾಡಿಸಿ ಆ ಪ್ರವರ್ತನೆ ಆ ನಿತ್ಯ ವಸ್ತುಗಳಲ್ಲಿ ಇದ್ದು ಆ ಪ್ರವರ್ತನೆ ಮಾಡ್ತಾನೆ. ಆ ಕಾಲ ಆ ದೇಶ ಎಲ್ಲ ಇಲ್ಲಿಂದ ಹೋದ ಮೇಲೇನೂ ಪ್ರವರ್ತನೆ ಆಗ್ತಾ ಇರುತ್ತೆ. ಸೊ ಈ ಪ್ರವರ್ತಿಸುವಂತ ಆ ಪ್ರವರ್ತಕ ರೂಪ ಅಂತ ಹೇಳ್ತಾರೆ. ಈ ಪ್ರವರ್ತಕ ರೂಪವನ್ನ ನಾವು ಚಿಂತನೆ ಮಾಡಬೇಕು. ಎಲ್ಲಿ ಚಿಂತನೆ ಮಾಡಬೇಕು ವಿಶೇಷವಾಗಿ ಇಲ್ಲಿ ಹೇಳೋದೇನು ಅಂದ್ರೆ, ಆಕ್ಚುಲಿ ಇಲ್ಲಿ ಇಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಇವರು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಹಿ ಡಸಂಟ್ ಹಿ ಟೇಕ್ಸ್ ಇಲೆವೆಂತ್ ಸಂಧಿಯಿಂದ ಕೊಡ್ತಾರೆ. ಈ ಇಲೆವೆಂತ್ ಸಂಧಿಯಿಂದ ಅಪ್ ಟು 19th ಸಂಧಿವರೆಗೆ ಅಪ್ ಟು ದಟ್ ಎಲ್ಲವೂ ಈ ನಿತ್ಯ ವಸ್ತು ಮುಖ್ಯತಃ ಹೇಳೋದು ಏನು ವಿಷಯಗಳು ಆಯ್ತು, 10th ಸಂಧಿ ಆಯ್ತು, ಇದು 11th ಲೇನೆ ಐ ಕ್ಯಾನ್ ರ್ಯಾಪ್ ಇಟ್ ಅಪ್ ನಿತ್ಯ ವಸ್ತುಗಳು ಧ್ಯಾನ ಮಾಡು ಅಂತ. 12th ಯಾಕೆ 13th 14th 15th 16th 17th 18th 19th ಆಲ್ಸೋ 19th ಅಪ್ ಟು 19th ಯಾಕೆ ಮಾಡಬೇಕು ಅಂದ್ರೆ, ಇದು ನಿತ್ಯ ವಸ್ತುಗಳಲ್ಲಿ ಇರುವಂತ ಧ್ಯೇಯ ರೂಪಗಳು, ಧ್ಯಾನ ಮಾಡುವಂತ ಯಾವ ವಸ್ತುವನ್ನು, ಸೊ ಇಟ್ಸ್ ದ ವಿಶೇಷ, ಆ ವಸ್ತುಗಳಲ್ಲಿ ಇರುವಂತ ವಿಶೇಷ. ಇಷ್ಟು ತನಕ ಬಂದದ್ದು ಏನಂದ್ರೆ ಅದು ಚಿಂತನೆಯಲ್ಲಿ, ಇದು ಹೀಗಾಗತ್ತೆ ಇದು ಹೀಗಾಗತ್ತೆ ಅಂತ ಚಿಂತನೆಯನ್ನ ಹೇಳಿದ್ದಾರೆ. ಈ ಚಿಂತನೆ ಒಂದಾದ್ರೆ ಧ್ಯಾನ ಇಸ್ ಮೋರ್ ಪವರ್ಫುಲ್. ಧ್ಯಾನ ನೆಲೆಗೊಳಿಸಬೇಕು, ನೆಲೆಗೊಳಿಸಿ ಮನಸ್ಸನ್ನ ತಿರುಗಾದ್ರಿ ಹಾಕಬೇಕು. ಸೊ ಆ ರೂಪವನ್ನ, ಧ್ಯಾನ ರೂಪವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಫಸ್ಟ್ ಯಾವ್ದು ಅಂದ್ರೆ, ಇದು ಆರನ್ನ ಹೇಳಿದ್ದಾರೆ, ನಿತ್ಯ ವಸ್ತುಗಳು ಆರನ್ನ ಹೇಳಿದ್ದಾರೆ. ಮೂಲ ಪ್ರಕೃತಿ ಮತ್ತು ದೇಶ ಕಾಲ ಕರ್ಮ ವೇದ. ಸೊ ಈ ಒಂದು ಐದಾಗಿದೆ, ಪ್ಲಸ್ ಇದು ಐದು ಜಡ, ಅದು ಜೊತೆಯಲ್ಲಿ ಸ್ವಭಾವ ಜೀವ, ಜೀವ ಅಂತ ಹೇಳಿದಾರಲ್ಲ, ಜೀವ ದ್ರವ್ಯ ದ್ರವ್ಯ ಕರ್ಮ ಕಾಲ ಹೇಳುವಾಗ ಸ್ವಭಾವ ಅಲ್ಲಿ ಜೀವ, ಜೀವದ ಸ್ವಭಾವವನ್ನು ಹೇಳಿದ್ದಾರೆ. ಸೊ ಅದು ಚೇತನಾವಸ್ತು. ಸೊ ಈ ಆರು ನಮ್ಗೆ ನಿತ್ಯವಾದ, ನಿತ್ಯ ಯಾವತ್ತೂ ನಿತ್ಯವಾಗಿರುವಂತ ವಸ್ತುಗಳು. ಈ ನಿತ್ಯ ವಸ್ತುಗಳಲ್ಲಿ ಇದು ಹೇಗಿದೆ ಅಂದ್ರೆ, ನಮ್ಗೆ ಗೊತ್ತಿರುವಂತೆ ನಿತ್ಯ ವಸ್ತುಗಳಲ್ಲಿ ಈ ಜೀವನಿಗೆ ಈ ಪ್ರಕೃತಿ ಸಂಬಂಧವನ್ನ ದೇವರು ಕೊಟ್ಟು ಬಂಧನ ಹಾಕಿದ ಈ ಒಂದು ಐದು, ಮೂಲತಃ ಈ ಐದರಿಂದ ಬಂದ ಕಾರ್ಯಗಳು ಈ ವಿಕೃತಿ, ಈ ಬ್ರಹ್ಮಾಂಡದಲ್ಲಿ ವಿಕೃತವಾಗಿ ಇರುವಂತದ್ದು. ಸೊ ಸರ್ಗ ಉಪಸರ್ಗ ಅಂತ ಹೇಳ್ತಾರೆ. ಸೊ ಹೀಗೆ ಅಲ್ಲಿ ಇರುವಂತದ್ದು ಇಲ್ಲಿ ವಿಕೃತಿ, ಪ್ರಕೃತಿ ವಿಕೃತಿ. ಸೊ ಇದು ಒಳಗಿದ್ದು ಕಾರ್ಯ ಮಾಡೋದು ಬ್ರಹ್ಮಾಂಡದೊಳಗೆ, ಅದಕ್ಕೆ ಕಾರಣವಾಗಿರೋದು ಮತ್ತು ಎಂದೆಂದು ಇರುವಂತದ್ದು. ಸೊ ಇದು ಇದು ಹೇಳ್ತಾರೆ. ಸೊ ಇಲ್ಲಿ ಇರುವಂತ ರೂಪಗಳು, ಸೊ ಇದನ್ನ ಭಗವಂತ ಜೀವವನ್ನ ಸೃಷ್ಟಿ, ಜೀವಕ್ಕೆ ಈ ಒಂದು ಜನ್ಮ ಕೊಟ್ಟ, ಈ ಸಂಸಾರದಲ್ಲಿ ತಂದಾಗ ಈ ಮೂಲ ಪ್ರಕೃತಿ, ನಮ್ಗೆ ಇಚ್ಛಾ ಆವರಣ ಆದ ಮೇಲೆ ನಮ್ಗೆ ಬರುವಂತ ನೆಕ್ಸ್ಟ್ ಆವರಣ ಈ ಪ್ರಕೃತಿ, ಮೂಲ ಪ್ರಕೃತಿಯಿಂದ ಬಂದ ಅವ್ಯಕ್ತದ ಪ್ರಕೃತಿ, ಈ ಮೂಲ ಪ್ರಕೃತಿ ಇದು. ಸೊ ಇದನ್ನ ಅಂದ್ರೆ ಹೊರಗೇನೂ ಸೃಷ್ಟಿ ಮಾಡಿಸ್ತಾನ, ಬ್ರಹ್ಮಾಂಡವೂ ಬೇಕು, ಬ್ರಹ್ಮಾಂಡ ಇಲ್ಲದೆ ನಮ್ಗೆ ಇರ್ಲಕ್ಕೆ ಚಾನ್ಸ್ ಇಲ್ಲ ಸಾಧನೆ ಮಾಡ್ಲಕ್ಕೆ. ಅದನ್ನು ಇಟ್ಟು ಈ ಮತ್ತು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ, ಕರ್ಮಕ್ಕೆ ಅನುಗುಣವಾಗಿ ಆಯಾ ದೇಶ ಮತ್ತು ಆಯಾ ದೇಶ ಒಂದೊಂದು ಒಂದು ಒಂದು ಲೇರಿಂದನು ಅವನು ಬಂಧದಲ್ಲಿ ಹಾಕ್ತಾನ ನಮ್ಮನ್ನ. ಸೊ ಈ ಬಂಧವನ್ನ ಬಿಡಿಸಿಕೊಳ್ಳೋದಕ್ಕೆ ಈ ಧ್ಯಾನ ಆಗತ್ತೆ ನಮ್ಗೆ ಮೋಚಕ. ಸೊ ಇದು ಹೇಗೆ ನಮ್ಗೆ ಗೊತ್ತಾಗಬೇಕು, ಬಂಧದಲ್ಲಿ ಇಟ್ಟಿದ್ದಾನೆ, ಬಂಧದಿಂದ ಮೋಚನೆಯನ್ನು ಮಾಡ್ತಾ ಇದ್ದಾನೆ. ಇದು ಹೇಗೆ ಗೊತ್ತಾಗತ್ತೆ ನಮ್ಗೆ ಅಂದ್ರೆ, ಅದಕ್ಕೆ ವೇದ ಅಂತ ಬರುತ್ತೆ, ದೇಶ ಕಾಲ ಕರ್ಮ ಪ್ರಕೃತಿ, ಈ ನಾಲ್ಕನಿಂದ ಬಂಧವನ್ನ ಕೊಟ್ಟಿದ್ದಾನೆ. ಈ ಐದನೇದಾದಂತ ವೇದ ಅಂದ್ರೆ, ಈ ವೇದವು ಜಡ ಆಯ್ತಲ್ಲ ಇಲ್ಲ ಅಂದ್ರೆ, ಅಲ್ಲಿ ಹೇಳ್ತಾರೆ ವೇದ ಜಡವಾಗಿ ಇದ್ರನು ಭಗವಂತನೇ ಬಂಧಕ ಕೊಡುವನು ಅವನೇ, ಮೋಚಕ ಪ್ರದನು ಅವನೇ ಆಗಿದ್ದಾನೆ, ಬಂಧ ಮೋಚಕ ಎರಡಕ್ಕೆ ಅವನು. ಆದ ಕಾರಣದಿಂದ ಸುಜೀವಿಗಳಿಗೆ ಏನು ಮಾಡ್ತಾರೆ ಅಂದ್ರೆ, ಆ ವೇದ ಜಡವಾಗಿದ್ರು ಅಲ್ಲಿ ಅಂಬ್ರಿಣಿ ಮೂಲಕವಾಗಿ, ಅಂಬ್ರಿಣಿ ದೇವಿ ಮೂಲಕವಾಗಿ ಅದಕ್ಕೆ ಅಭಿವ್ಯಂಜ, ನಿತ್ಯವಾದ ವೇದ ಯಾವತ್ತೂ ಇದೆ, ಬಟ್ ಸೃಷ್ಟಿ ಕಾಲದಲ್ಲಿ ಅದಕ್ಕೆ ವ್ಯಂಜಕ ಶಕ್ತಿ ಅಂತ, ವ್ಯಂಜಕ ಶಕ್ತಿ ಅಂದ್ರೆ ಅದಕ್ಕೆ ಪದ ಶಕ್ತಿ ಅಂತಾನು ಬಳಸ್ತಾರೆ. ಒಂದೊಂದು ಅಕ್ಷರದಿಂದಲೂ ಒಂದೊಂದು ಅರ್ಥ ಆಗತ್ತೆ, ದ ಕಾಂಬಿನೇಷನ್ಸ್ ಅಕ್ಷರ ಆಮೇಲೆ ಆ ನಾಮ ಆ ಪದ ನಾಮ ವಾಕ್ಯ ಹೀಗೆ ಅರ್ಥ ಆಗ್ತಾ ನಮ್ಗೆ ಹೋಗುತ್ತೆ. ಸೊ ಅದನ್ನ ದೇವರು ಪರವಾದ ಅರ್ಥಗಳು ಇವೆ ಬರೋವಾಗ, ದೇವರು ಪರ ಅಂದ್ರೆ ಎಲ್ಲವೂ ಎಲ್ಲ ನಮ್ಮ ಅಡು ಏನೇನು ಮಾತಾಡ್ತೀವೋ ಎಲ್ಲವೂ ಇದನ್ನು ದೇವರ ನೆನಪು ಬಂದಾಗ, ದೇವರು ಮಾಡ್ತಾನಂತ ನೆನಪು ಬಂದಾಗ ಅದು ದೇವರ ಪರ ಆಗ್ಬಿಡುತ್ತದೆ. ಸೊ ಹಾಗೆ ಆ ವ್ಯಂಜಕ ಶಕ್ತಿಯನ್ನ ಇಟ್ಟು ಅದು ದ್ವಾರ ಅನೇಕ ಭಾಷೆಗಳನ್ನು ಮಾಡಿದ್ದಾನೆ. ಸೊ ಮಾಡಿ ಅವನಿಗೆ ಏನ್ ಮಾಡ್ತಾನಂದ್ರ ಈ ಮಂತ್ರ ಆ ಅಕ್ಷರಗಳ ಜೋಡಣೆ,
ಈ ಅಕ್ಷರಗಳ ಜೋಡಣೆನೆ ಮಂತ್ರ ಆಗತ್ತೆ. ಏನು ಅದನ್ನ ಮನನ ಮಾಡ್ತೀವಿ ಕೊಸ, ಅದು ಮನನ, ಮನನಾತ್ರಾತಿ ಆರ್ ಮಾನಾತ್ರಾತಿ, ಅದನ್ನ ತಿಳ್ಕೊಳ್ಳುವ ಮೂಲಕವಾಗೆ ನಮ್ಗೆ ಸಂಸಾರವನ್ನ ದಾಟ್ಲಕ್ಕೆ ಮೋಚಕ ಆಗತ್ತೆ, ಅದಕ್ಕೆ ಮಂತ್ರ ಅಂತ ಹೇಳ್ತಾರೆ. ಸೊ ಈ ಮಂತ್ರ ಈ ವರ್ಣ ಅಲ್ಲಿ ಅವನು ವಾಚ್ಯನಾಗಿ ಇದ್ದು ಏನು ಮಾಡ್ತಾನೆ, ವೇದ, ವೇದ ಅಂದ್ರೆ ವೇದ ವಿದ್ ಜ್ಞಾನವನ್ನ ಕೊಟ್ಟು ನಮಗೆ ಆ ಒಂದು ಬಂಧನದಿಂದ ಬಿಡಿಸ್ತಾನವನು. ಸೊ ಆದ ಕಾರಣದಿಂದ ಈ ಏನಿವಾಗ ಬಂತು ಅಲ್ಲಿ ಅಕ್ಷರಗಳು, ಅಕ್ಷರ ಆ ಅಂತ ಅಕ್ಷರಗಳು, ಅದು ಜೋಡಿಸಿ ನಾವು ಮಾಡುವಂತ ಪದಗಳು, ನಾಮಗಳು, ವಾಕ್ಯಗಳು, ಇದು ಒಂದೊಂದು ಅಲ್ಲಿ ವೇದ ಪ್ರತಿಪಾದ್ಯನಾದ ಹರಿ ಇದ್ದಾನೆ. ಎಲ್ಲಾ ಕಡೆನೂ ಬಂತಲ್ಲ ನಮ್ಗೆ, ಮಾತೃಕಾನ್ಯಾಸ ಮಾಡುವಾಗ್ಲೇ ಗೊತ್ತಾಗತ್ತೆ. ಆಮೇಲೆ ಅಕ್ಷರ ಆ ಒಂದು ಪೂರ್ವ ಅಪರ ಅಕ್ಷರಗಳು, ಸಂಧಿ ಸಂಧಾನ ಇದಿಲ್ಲ, ಪಂಚವಿಧದಿಂದಲೂ ದೇವರ ಆದ ಕನೆಕ್ಷನ್ ಎಲ್ಲ ಇದೆಲ್ಲ. ಸೊ ಇಲ್ಲಿ ಇರುವಂತದ್ದು ಅಲ್ಲಿ ಭಗವಂತ, ಅವನು ವೇದ ಪ್ರತಿಪಾದ್ಯನ ಆದಂತ ಶ್ರೀಹರಿ ಇದ್ದಾನಲ್ಲ, ಅವನನ್ನ ಧ್ಯಾನ, ಆ ಧ್ಯಾನ ಆಯಾ ವಸ್ತುಗಳಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತನೆ ಮಾಡ್ಬೇಕು. ಹೇಗೆ ಮಾಡ್ಬೇಕು ಅಂದ್ರೆ ಅಲ್ಲೆಲ್ಲಿ ವಿಧಾನ ಹಿಂದೆನೆ ಹೇಳಿದ್ದಾರೆಲ್ಲ ಅಂದ್ರೆ ಇಲ್ಲಿ ಬಂದು ಆ ನಿತ್ಯ ವಸ್ತುಗಳ ಗುಣದಲ್ಲಿ ಇರುವಂತ ಆ ಗುಣವನ್ನ ಪ್ರವರ್ತನೆ ಮಾಡುವಂತ, ಅಂದ್ರೆ ಇಟ್ ಹ್ಯಾಸ್ ಟು, ನಮ್ಗೆ ಆ ವಸ್ತುವಲ್ಲಿ ಅವನು ವಿಧಾನ ಅಂತ ತಿಳ್ಕೊಳ್ಳೋದಲ್ಲ, ಇದ್ದು ಮಾಡಿಸಬೇಕು ಅಂದ್ರೆ ನಮ್ಗೆ ಧ್ಯಾನ, ನಮ್ಗೆ ಧ್ಯಾನ ಅಷ್ಟು ಸುಲಭ ಬರೋದಿಲ್ಲ, ಅಲ್ಲಿ ಇದ್ದು ಆ ಧ್ಯಾನವನ್ನ ನಮ್ಮ ಮನಸ್ಸಲ್ಲಿ ಅದು ಆ ಒಂದು ರೂಪದಿಂದ ಮಾಡಿಸಬೇಕಲ್ಲ, ಅದನ್ನ ಹೇಗೆ ಮಾಡೋದು ಅಂತ ಹೇಳ್ತಾರೆ. ಇದಕ್ಕೆ ನಮ್ಗೆ ಭಗವಂತನ ಫಸ್ಟ್ ಇಷ್ಟು ತನಕ ಬಂದದೇನು, ಹರಿಯ ಮಹಾತ್ಮ್ಯವನ್ನ ನಾವು ತಿಳ್ಕೊಂಡ ಕಾರಣದಿಂದ ನಮಗೆ ಇಟ್ ಬಿಕಮ್ಸ್ ಅ ಲಿಟಲ್ ಈಸಿಯರ್ ಟು ಗೋ ಇನ್ ಟು ದ ನೆಕ್ಸ್ಟ್ ಸ್ಟೆಪ್ ಆಫ್ ಧ್ಯಾನಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ. ಸೊ ಇಲ್ಲಿ ಇಲ್ಲಿ 11th ನಿಂದ 19th ತನಕ ನೋಡ್ಬೇಕು ನಾವು, ದಟ್ ಇಸ್ ವಾಟ್ ದೀಸ್ ಸಂಧಿ ಅರೇಂಜ್ಮೆಂಟ್. ಸೊ ಫಸ್ಟ್ ಬರೋದು ನಮ್ಗೆ ಪ್ರಕೃತಿ ಬರುತ್ತೆ. ಸೊ ಈ ಪ್ರಕೃತಿಯಿಂದ ಶುರು ಮಾಡ್ತಾರೆ, ಪ್ರಕೃತಿಯಿಂದ ಶುರು ಮಾಡ್ತಾರಂದ್ರೆ ಇಲ್ಲವೇ ಪಾದುಕೆಯ ಕಂಟಕ ಸಿಕ್ಕದ ಮೊದಲು ಅಂತ ಅಲ್ಲಿ ಶುರು ಮಾಡಿದ್ದಾರಲ್ಲ ಅಂದ್ರೆ ಅದು ಫಸ್ಟ್ ಇಂಟ್ರಡಕ್ಷನ್ ಅನ್ನ ಕೊಟ್ಟುಬಿಟ್ಟು 4ನೇ ಪದ್ಯದಿಂದ ಅಲ್ಲಿ ಪ್ರಕೃತಿ, ಆ ಪ್ರಕೃತಿ ಅಷ್ಟದ ಅಂತ ಹೇಳಿ ಗೀತೆಯಲ್ಲಿ ಬಂದಿರುವಂತ ವಿಷಯವನ್ನ ಅಲ್ಲಿ ಹೇಳ್ತಾರೆ. ಹೇಳಿ ಈ ಮೂಲ ಪ್ರಕೃತಿ, ಮೂಲ ಪ್ರಕೃತಿ ಹೇಗೆ 8 ವಿಧವಾಗಿದೆ ಅಂತ ಅಲ್ಲಿ ಹೇಳಿದಾರಲ್ಲ, ಆ 8ನ್ನ ಇಟ್ಟುಕೊಳ್ತಾರೆ. ಸೊ ಈ 8ನಿಂದ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಈ 8 ಪ್ರಕೃತಿ ಏನು, 8 ಪ್ರಕೃತಿಗಳು ಯಾವ್ದು ಅಂದ್ರೆ ಪಂಚಭೂತಗಳನ್ನ ತಕೋಬೇಕು, ಆಮೇಲೆ ಮನಸ್ಸು ಬುದ್ಧಿ ಅಹಂಕಾರವನ್ನ ತಕೋಬೇಕು. ಮಹತ್ವತ್ವ ಏನಾಯ್ತು, ಅಹಂಕಾರ ಮಹತ್ವತ್ವ ಅವ್ಯಕ್ತ ಇದೆಲ್ಲ ಏನಾಯ್ತು ಅಂದ್ರೆ ಫಸ್ಟ್ ಹೇಳ್ತಾರಲ್ಲ ಮೂಲ ಪ್ರಕೃತಿ ತಕೊಂಡಾಯ್ತು ನಾವು, ಮೂಲ ಪ್ರಕೃತಿ ನಿತ್ಯವಾಗಿರುವಂತದ್ದು, ಅದು ಹಾಗೆ ನಿತ್ಯವಾಗಿದೆ, ಅದಕ್ಕೆ ಭಿನ್ನ ಪ್ರಕೃತಿ ಅಂತ ಅದನಿಂದ ಆ ವ್ಯಕ್ತ ಮಾಡುತ್ತಾನೆ ಭಗವಂತ. ಸೊ ಅಷ್ಟೇ ಅಲ್ಲಿ 9 ಬರ್ಬೇಕಲ್ಲ, ಮಹತ್ವತ್ವ ಬಿಟ್ಟು ಬಿಟ್ರಲ್ಲ ಅಂದ್ರೆ ಇದಕ್ಕೆ ಅರ್ಥ ನಮ್ಗೆ ರಾಯರ ಹತ್ರ ಹೋಗಬೇಕು. ರಾಯರು ಇದು ಆಕ್ಚುಲಿ ಇದು ಬಂದು ಗೀತೆಯಲ್ಲಿ ಬರುವಂತದ್ದೇ, ಇದು ಗೀತೆಯಲ್ಲಿ ಹೇಳುವಾಗ ಅದಕ್ಕೆ ಕಾಮೆಂಟ್ರಿ ರಾಯರು ಪ್ರಕೃತಿ ಅಷ್ಟದ ಅಂತ 8ನೇ ಅಧ್ಯಾಯದಲ್ಲಿ ಬರುತ್ತಲ್ಲ. ಸೊ ಅಲ್ಲಿ ಬರುವಾಗ ರಾಯರು ಅದಕ್ಕೆ ಹೇಳ್ತಾರೆ, ಈ ಅಹಂಕಾರ ಅಂಬೋ ಶಬ್ದದಿಂದ ಮಹತ್ವತ್ವವು ಅಡಗಿದೆ, ಉಪಲಕ್ಷಣೆಯಿಂದ ಅದು ಮಹತ್ವತ್ವ ಆಲ್ಸೋ ಇಸ್ ಇನ್ಕ್ಲೂಡೆಡ್, ಆದ ಕಾರಣದಿಂದ ಪ್ರಕೃತಿ ಅಷ್ಟದ ಅಂಬೋದೇ ಪ್ರಮಾಣವಾಕ್ಯ. ಸೊ ಅಷ್ಟದ ಅಂತ ಇತ್ತು. ಸೊ 5 ಪಂಚಭೂತಗಳು, ಪಂಚಭೂತಗಳು ಅಂದ್ರೆ ಇವಾಗಿರುವ ಪಂಚಭೂತಗಳು ಅಂದ್ರೆ ಇಲ್ಲ, ಇದಕ್ಕೆ ಸೂಕ್ಷ್ಮದಲ್ಲಿ ಇದು ಬ್ರಹ್ಮಾಂಡಕ್ಕೆ ಹೊರಗೆ ಮೂಲ ಪ್ರಕೃತಿ ನಿತ್ಯವಾದ ಮೂಲ ಪ್ರಕೃತಿಯಲ್ಲಿ ಇರುವಂತ ಒಂದೊಂದು ಆ ಒಳಗೆ ಒಳಗೆ ಅದು ವಿಸ್ತಾರ ಆಗ್ತಾ ಬರುತ್ತೆ, ಅದಲ್ಲಿ ಇರುವಂತ ಇದು ಪ್ರೈಮರಲ್ಲಿ ಇರುವಂತ 5 ಪಂಚಭೂತಗಳು, ಆಮೇಲೆ ಮನಸ್ಸು ಬುದ್ಧಿ ಅಹಂಕಾರ ಮಹತ್ವ ಸಹಿತವಾದ ಅಹಂಕಾರ ಇದು ಎಲ್ಲವೂ ಅಷ್ಟವು ಮೂಲ ಪ್ರಕೃತಿಯಲ್ಲಿ ಅವ್ಯಕ್ತ ತತ್ವ ಅಂತ ಹೇಳ್ತೀವಲ್ಲ ಮೂಲ ಪ್ರಕೃತಿಯಲ್ಲಿ ಹಾಗೆ ಇರುತ್ತೆ ಅದು. ಸೊ ಅದು ನಮ್ಮನ್ನ ಬಂಧನೆ ಮಾಡುತ್ತೆ, ಅಲ್ಲಿಂದ ಶುರು ಮಾಡಿ ಬ್ರಹ್ಮಾಂಡಕ್ಕೆ ಹೊರಗಿಂದ ಶುರು ಮಾಡಿ ಅಲ್ಲಿಂದ ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗೆ ಅದನ್ನು ನಮ್ಮ ಭೂಲೋಕ, ಭೂಲೋಕದಲ್ಲಿ ನಾವು ನಮಗೆ ಇರುವಂತ ಈ ದೇಹ. ಸೊ ಹೀಗೆ ಹೋಗುತ್ತೆ. ಸೊ ನಿತ್ಯವಾಗಿ ಯಾವತ್ತು ಇರುವಂತ ಆ ಇರುವಂತಹ ಭಗವಂತನ ರೂಪಗಳು ಇದು ಹೇಗೆ ತಿಳ್ಕೊಳ್ಳೋದು, ನಾವು ಇದೆಲ್ಲ ಮಾಡ್ತೀವಿ ಬಟ್ ಇವಾಗ ಕೋರಿಲೇಷನ್ಸ್ ತರ್ತಾರೆ. ಯಾಕಂದ್ರೆ ಇಲ್ಲಿ ನಾವು ಮಾಡುವಂತ ಶಕ್ತಿ ಪ್ರತಿಷ್ಠಾ ಸಮಿತಿ ಇದೆಲ್ಲಾನು ಇಲ್ಲೇ ಬರುತ್ತೆ. ಪ್ಲಸ್ ನಮ್ ಹೇಳುವಂತ ವಿಶ್ವ ಇದು ಎಂಟು ಅಂದ್ರೆ ಎಂಟಲ್ಲಿ ಬರುವಂತಹ ಧ್ಯಾನ ಏನು ಅಂದ್ರೆ ನಾವು ಮಾಡ್ತಾನೆ ಇದ್ದೀವಿ, ಬಟ್ ದ ಕನೆಕ್ಷನ್ ವಿ ಡಿಂಟ್ ಗೆಟ್ ಇಟ್. ಇವಾಗ ಈ ಕನೆಕ್ಷನ್ ಬಂದು ಇದು ಒಂದು ಪ್ರಣವದಿಂದ ದೇವರು ಶುರು ಮಾಡ್ತಾನೆ. ಆದ ಕಾರಣದಿಂದ ಇಲ್ಲಿ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಎಂಟು ಇದೆಲ್ಲ ಇದೇ ಅಷ್ಟ ಪ್ರಕೃತಿಗಳಲ್ಲಿ ನಮ್ಮನ್ಗೆ ಬಂಧನೆ ಮಾಡುವಂತ ಈ ಬಂಧಕ ಶಕ್ತಿ ಇದೆಲ್ಲ, ಈ ಬಂಧಕ ಶಕ್ತಿಯಲ್ಲಿ ಬಂಧನೆ ಮಾಡುವಂತ ರೂಪಗಳು ಇದೆ. ಇದನ್ನ ತಿಳ್ಕೊಂಡಾಗ ಈ ಬಂಧಕ ಪ್ರಕೃತಿಯಿಂದ ಅಷ್ಟ ಪ್ರಕೃತಿಯಿಂದ ನಮ್ಗೆ ಮೋಚನ ಆಗೋದು ಹೀಗೆ ಅಂತ ಅಲ್ಲಿ ಅದನ್ನು ವಿಸ್ತಾರ ಮಾಡಿ ಅದು ಜೊತೆಯಲ್ಲಿ ನಮ್ಗೆ ನೆಕ್ಸ್ಟ್ ಬರೋದು ಬಂದು ಇದರಲ್ಲಿ ಇದ್ದು ನಮಗೆ ಆ ನಾಡಿ ದ್ವಾರನೂ ಬರಬೇಕು ಈ ದೇಹಕ್ಕೆ. ಅಂದ್ರೆ ಈ ಎಂಟು ನಮ್ಮ ದೇಹ ಕೊನೆಯಲ್ಲಿ ಬರುತ್ತದು. ಎಂಟಿನಿಂದ ಆಗುವಂತ ಕಾರ್ಯಗಳು ಮಿಕ್ಸ್ಚರ್ ಆ ಬ್ರಹ್ಮಾಂಡಕ್ಕೆ ಹೊರಗೆ ಇರೋದು ಅದು ಒಳಗೆ ವಿಸ್ತಾರ ಆಗಿ ತಿರುಗಾ ಬ್ರಹ್ಮಾಂಡದ ಒಳಗೆ ಬಂದು ಮಾಡುವಂಥದ್ದು. ಅಲ್ಲಿ ಒಂಬತ್ತನ್ನ ಹೇಳ್ತಾರೆ. ಸೊ ಒಂಬತ್ತು ಅಂದ್ರೆ ಅದು ಪೂರ್ತಿ ವಿಕಾರ ಅಲ್ಲಿ ಬರುತ್ತೆ. ಅಲ್ಲಿ ಬರುವಂತದ್ದು ಪಂಚಭೂತಗಳು, ಅಲ್ಲಿ ಮಹತ್ತತ್ವ ಅಹಂಕಾರ ತತ್ವ ಎಲ್ಲವೂ ಬರುತ್ತೆ. ಬುದ್ಧಿ ತತ್ವ ಮನಸ್ತತ್ವ ಎಲ್ಲ ಬಂದು ಅದ ಒಂಬತ್ತು ಅಲ್ಲಿ ವಿಸ್ತಾರ ಮಾಡ್ತಾರೆ. ಮಹತ್ತತ್ವ ಅಹಂಕಾರ ತತ್ವ ಇದೆ ಅದನ್ನ ಬಿಡಿಸಿ ಅದನ್ನ ಅಷ್ಟ ಪ್ರಕೃತಿ ಅಲ್ಲ ಒಂಬತ್ತಾಗಿ ವಿಕಾರಗೊಂಡು ಅದನಿಂದ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 8×9 72 ಆಗತ್ತೆ. ಈ 72ಲಿ ಈ ಒಂದು ಬೃಹತಿ ಸಹಸ್ರದ ಸಾವಿರದ ರುಕ್ಕುಗಳಲ್ಲಿ ಇರತ್ತೆ. ಸೊ ಟೋಟಲಿ 72,000 ಚಾರ್ಜ್ ಆಗತ್ತೆ ಅಂತ ಅಲ್ಲಿ ಹೇಳಿ ಅದು ವಿಸ್ತಾರವಾಗ ಅಲ್ಲಿ. ಸೊ ಇದು ಬಂದು 72,000 ಬಂದು ಅದು ಹೇಗೆ ನಮ್ಮ ನಾಡಿಗಳಲ್ಲಿ ಹೇಗೆ 72. ನಮ್ಗೆ 72,000 ಹಿಂದೆನೆ ನಾವು ನೋಡಿದ್ರು ದ ವೇ ದಿಸ್ 72,000 ಇಸ್ ಅರೈವ್ಡ್ ಅಟ್ ಇದು ನಾವು ಭೋಜನ ರಸ ವಿಭಾಗ ಸಂಧಿಯಲ್ಲಿ ನೋಡಿದ್ದೀವಿ. ಬಟ್ ಇಲ್ಲಿ ಹೇಳೋದು ಇಟ್ಸ್ ಅ ಡಿಫರೆಂಟ್ ಆಂಗಲ್. ಇಲ್ಲಿ ಹೇಳೋದು ಯಾಕೆ ಅಂದ್ರೆ ಇಲ್ಲಿ ಹೇಳೋದು ಇಡೀ ಬ್ರಹ್ಮಾಂಡದ ಒಳಗೆ ಹೊರಗೆ ಮಾಡುವಂತ ಕಾರ್ಯಕ್ಕೆ 72,000 ಒಂದನ್ನು ಇಟ್ಟುಕೊಂಡು ಅದೇ ಅದನ್ನ ತುಣುಕಾದಂತ ನಮ್ಮ ದೇಹದಲ್ಲಿ ನಾಡಿಗಳಲ್ಲಿ 72,000 ಹೇಗೆ ಅದು ಸ್ವಲ್ಪ ವ್ಯತ್ಯಾಸವಾಗಿ ಇಲ್ಲಿ ಹೇಳ್ತಾರೆ. ಈ 72,000 ಎಂಬುದನ್ನು ಇಲ್ಲಿ ವ್ಯತ್ಯಾಸವಾಗಿ ಇದನ್ನ ಹೇಳ್ತಾರೆ. ಸೊ ಆ ಡಿವಿಷನ್ ಅದು ಬಂದ್ರೆ ನಮ್ಮ ನಾಡಿಗಳಲ್ಲಿ ಇರುವಂತದ್ದು ಉಪಚಯ ಆಗೋದು. ಸೊ ಅದು ಹೇಗೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಷ್ಟು ತನಕ ನಮ್ಗೆ ವಿಷ್ಣು ಸಹಸ್ರನಾಮದಲ್ಲಿ ಬಂದ ರೂಪಗಳು ಇದೆಲ್ಲ ನೋಡಿದೀವಿ. ಇದು ಇನ್ನು ವಿಸ್ತಾರವಾಗ ನಾಡಿ ಚಿಂತನೆಯಿಂದ ಆಗುವಂತ ಆ ರೂಪಗಳನ್ನ ಇಲ್ಲಿ ಹೇಳ್ತಾರೆ. ಸೊ ಇದು ಮೇನ್ ಥೀಮ್ ಆಗಿ ಒಳಗೆ ಹೋಗ್ತಾರೆ. ಸೊ ಬಟ್ ಸ್ಟಾರ್ಟ್ ವಿತ್ ಏನ್ ಹೇಳ್ತಾರೆ ಅಂದ್ರೆ ಫಸ್ಟ್ ಧ್ಯಾನದ ಮಹಿಮೆಯನ್ನ ಫಸ್ಟ್ ಹೇಳ್ತಾರೆ. ಧ್ಯಾನದ ಮಹಿಮೆ ಎಂತಾದ್ದು ಅಂತ ಇಲ್ಲಿ ಹೇಳ್ತಾರೆ. ಅದು ಯಾವ್ದು ಅಂದ್ರೆ ಇದಕ್ಕೆ ನಮ್ಗೆ ಈ ಪರ್ಟಿಕ್ಯುಲರ್ ಸಂಧಿಗೆ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಪರ್ಟಿಕ್ಯುಲರ್ ಸಂಧಿಗೆ ನಮ್ಗೆ ಉಪಾಸನ ಇದಕ್ಕೆ ಮೂಲ ಯಾವುದು ಅಂದ್ರೆ ಇದು ಬಂದು ಉಪಾಸನಾ ಸುಳಾದಿಗಳು ಅಂತ ವಿಜಯದಾಸರು ಮಾಡಿದ್ದಾರೆ. ಉಪಾಸನಾ ಸುಳಾದಿಗಳು ಒಂದು, ಇನ್ನೊಂದು ಇಲ್ಲಿ ಪ್ರಕೃತಿ ವಿಷಯಗಳೆಲ್ಲ ಬರುತ್ತೆ, ಸೃಷ್ಟಿ ಬಗ್ಗೆ ಬರುತ್ತೆ. ಸೃಷ್ಟಿ ಬಗ್ಗೆ ನಾವು ನೋಡಿದ್ದೀವಿ, ಸೃಷ್ಟಿ ಬಗ್ಗೆ ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಬಟ್ ಇಲ್ಲಿ ಸ್ಪೆಸಿಫಿಕ್ ಅಂದ್ರೆ ಎಷ್ಟು ಸ್ಪೆಸಿಫಿಕ್ ಅಂದ್ರೆ ಹೇಳ್ತಾರೆ ಆಕಾಶದಿಂದ ವಾಯು ಬಂತು ಹೀಗೆ ನಾವು ತಿಳ್ಕೊಂಡ್ವಿ. ವಿಜಯದಾಸರು ಅಲ್ಲಿ ಸೃಷ್ಟಿ ಸುರಾದಿಯಲ್ಲಿ ಹೇಳ್ತಾರೆ ಆಕಾಶ ಅಂದ್ರೆ ಎಷ್ಟು ವೆರೈಟೀಸ್ ಆಫ್ ಆಕಾಶ ಇದೆ ಅಂತ. ಆ ಡಿವಿಷನ್ಸ್ ಯಾಕೆ ಇದನ್ನ ಹೇಳ್ತಾರೆ ಆಕಾಶ ಅಲ್ಲಿ ಇರುವಂತ ಆಕಾಶ ಅಂತ ಆಗತ್ತಲ್ಲ ಅಂದ್ರೆ ಇಲ್ಲ ಒಂದೊಂದು ಕಡೆನೂ ನಮ್ ಅಂದರೆ ನೀವು ಪೂಜಾ ರೂಮ್ ಅಲ್ಲಿ ಇರೋವಾಗ ಅದು ಪೂಜಾ ರೂಮ್ ಅಂತ ಮಾಡ್ಕೊಂಡಿದ್ದಿಲ್ಲ. ಅದಕ್ಕೆ ಪೂಜಾ ರೂಮ್ ಅಂತ ಹೇಳಲ್ಲ ಅವರು, ಯಜ್ಞಶಾಲೆ ಅಂತ ಹೇಳ್ತಾರೆ. ಯಜ್ಞ ಅಂದ್ರೆ ಪೂಜೆ ಮಾಡೋದು. ಸೊ ನಾವು ಪೂಜಾ ರೂಮ್ ಅಂತ ತಕೋಬಹುದು. ಪೂಜಾ ಅಲ್ಲಿ ಇರುವಂತ ಯಜ್ಞಶಾಲೆಯಲ್ಲಿ ಇರುವಂತ ಆ ಆಕಾಶದಲ್ಲಿ ಅಲ್ಲಿ ಒಂದು ದೊಡ್ಡ ಆಕಾಶ ಒಂದೇ ಇದ್ರು ಅಲ್ಲಿ ಯಜ್ಞಶಾಲೆಯಲ್ಲಿ ಇರುವಂತ ಆಕಾಶ. ಸರಿ ಆಯ್ತು, ನಾವು ಒಂದು ಫಂಕ್ಷನ್ಗೆ ಹೋಗ್ತೀವಿ, ಮದುವೆಗೆ ಹೋಗ್ತೀವಲ್ಲ ಅಂದ್ರೆ ಮದುವೆಯಲ್ಲಿ ಇಫ್ ಯು ಅಬ್ಸರ್ಡ್ ಚಪ್ಪರ ಹಾಕ್ತಾರೆ, ಚಪ್ಪರ ಹಾಕಿ ಆ ಒಂದು ಕಂಬಕ್ಕೆಲ್ಲ ಪೂಜೆ ಮಾಡ್ತಲ್ಲ ಅಲ್ಲಿ ಚಪ್ಪರದ ಆಕಾಶ ಅಂದ್ರೆ ದಟ್ ಆ ಒಂದು ಇದು ಹಾಕಿರ್ತಾರಲ್ಲ, ಚಪ್ರ ಹಾಕಿರ್ತಾರಲ್ಲ, ಅದು ಒಳಗಡೆ ಇರುವಂತ ಸ್ಪೇಸ್, ದೇ ಡೋಂಟ್ ಶಟ್ ಇಟ್ ಕಂಪ್ಲೀಟ್ಲಿ, ಮೇಲ್ಗೆ ಸುಮ್ಮನೆ ಒಂದು ಶಮಿಯಾನ ತರ ಸ್ವಲ್ಪ ಹಾಕಿರ್ತಾರ, ಆ ಜಾಗೆಗೆ ಒಳಪಟ್ಟಿರುವಂತ ಆಕಾಶ. ಸೊ ಹೀಗೆ ಒಂದೊಂದು ಒಂದೊಂದು ಆಕಾಶದಲ್ಲೇ ಇದ್ದಿವೆ ಅಂದ್ರೆ, ಇದು ಉಪಲಕ್ಷಣತೆಯ, ನಾವು ಯಾವ ಯಾವ ಜಾಗೆಯಲ್ಲಿ ಇದ್ದೀವೋ ಆಯಾ ದೇಶ ಅಂತೀವಲ್ಲ, ಆಯಾ ದೇಶ, ಆ ಪ್ರದೇಶ, ಆ ಆಕಾಶ, ಈವನ್ ದಟ್ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್, ಅಲ್ಲಿನ ಭಗವಂತನ ರೂಪಗಳು ಇದೆ. ಸೊ ಇಷ್ಟು ಡೀಟೇಲ್ಡ್ ಆಗ ಪಂಚಭೂತ, ಪಂಚಭೂತದಲ್ಲಿ ಇರುವಂತದ್ದು ಇದೇ ವಿಸ್ತಾರವಾಗಿ ಅವರು ತಮ್ಮ ಸೃಷ್ಟಿ ಭಾಗ, ಸೃಷ್ಟಿ ಭಾಗ ಅಂದ್ರೆ ನಾಟ್ ಪೂರ್ತಿ ಸೃಷ್ಟಿ ಭಾಗ ನೋಡ್ಬೇಕಾಗಿಲ್ಲ, ಈ ಪರ್ಟಿಕ್ಯುಲರ್ ಸುಳಾದಿ ಅದನ್ನ ಕೊಟ್ಟಿದ್ದಾರೆ. ಮತ್ತು ಇದು ನಮ್ಗೆ ಧ್ಯಾನ ಎಂಬುದು ತುಂಬಾ ಇಂಪಾರ್ಟೆಂಟ್ ಅಂತ ತಿಳಿಸ್ಲಿಕ್ಕೆ, ಧ್ಯಾನ ಬಗ್ಗೆನೆ ಒಂದು ಸುಳಾದಿ, ಧ್ಯಾನ ಬಗ್ಗೆ ಒಂದು ಎರಡು ಮೂರು ಸುಳಾದಿಗಳಿದೆ, ಇದು ಉಪಾಸನಾ ಭಾಗದಲ್ಲಿ ಬರೋದು. ಇದನ್ನ ನಾನು ತಗೊಂಡಿದ್ದೀನಿ ಬಿಕಾಸ್ ಇದು ಈ ರೆಫರೆನ್ಸ್ ಅನ್ನು ಇದು ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಈ ಒಂದು ಸುಳಾದಿಗಳನ್ನ ಅಟ್ಲೀಸ್ಟ್ ಒಂದು ಎರಡು ಸುಳಾದಿಗಳು, ಎರಡು ಸುಳಾದಿಗಳ ಒಂದು ಆಕ್ಚುಲಿ ಅವರು ಇಂಟ್ರಡಕ್ಷನ್ ಕೊಟ್ಟವರು ಈ ಸುಳಾದಿಗಳನ್ನ, ಈ ಸುಳಾದಿಗಳನ್ನು ಕೊಟ್ಟಿದ್ದಾರೆ, ಮೋಸ್ಟ್ ಪಾರ್ಟ್ ಆಫ್ ದಿ ಸುಳಾದಿಗಳನ್ನು ಕೊಟ್ಟಿದ್ದಾರೆ ಧ್ಯಾನದ ಮಹಿಮೆ ತಿಳ್ಕೊಳ್ಳೋದಕ್ಕೆ ಅಂತ. ಅದು ನಾವು ನೋಡಬೇಕು, ಅದು ನೋಡೋಣ. ಬಟ್ ಬೇಸಿಕ್ ಅದು ಹೇಗಾಗತ್ತಂದ್ರೆ, ಆ ಸುಳಾದಿ ಎಷ್ಟು ಚೆಂದಾಗಿದೆ ಅಂದ್ರೆ, ಸರಿ ಇಷ್ಟು ತನಕ ಆಯ್ತಲ್ಲ, ಏನಿದು ವಿಶೇಷ ಅಂದ್ರೆ, ಅಲ್ಲಿ ಅವ್ರು ಹೇಳ್ತಾರೆ, ಬಿಡು ಬಿಡು ದೇಹವನ್ನು ಬಂಧಿಸಿ ಮಾಡುವ ಕರ್ಮ ಅಂತಾನೆ ಶುರು ಮಾಡ್ತಾರೆ. ಬಿಡು ಬಿಡು ದೇಹವನ್ನ ಬಂಧಿಸಿ ಮಾಡುವಂತ ಕರ್ಮ ಅಂತ, ಕರ್ಮವನ್ನ ಬಿಡು ಅಂತ ಅರ್ಥ ಅಲ್ಲ, ಬಿಡು ಬಿಡು ದೇಹವನ್ನ ಬಂಧಿಸಿ ಮಾಡುವ ಅಂತ, ಕರ್ಮ ಬಿಡಲ್ಲ, ದೇಹವನ್ನ ಬಂಧಿಸಿ ಅಂದ್ರೆ ನೀವು ಒಂದು ಕರ್ಮ ಮಾಡ್ತಾ ಇದ್ದೀರಾ, ಈ ಕರ್ಮ ಒಳ್ಳೆ ದೇವರ ಪೂಜೆ ಮಾಡ್ತಾ ಇದ್ದೀರಾ, ಈ ದೇವರ ಪೂಜೆ ಎಂಬೋ ಕರ್ಮವು ನಿಮಗೆ ಬಂಧನೆ, ನೆಕ್ಸ್ಟ್ ಜನ್ಮದಲ್ಲಿ ಒಳ್ಳೆ ರೀತಿಯಿಂದ ಪೂಜೆ ಮಾಡುವಂತ ಸಾಮಗ್ರಿಯನ್ನು ದೇವರು ತಂದು ಒದಗಿಸ್ತಾನೆ, ಅದೇ ಬಂಧನೆ ನಿಮ್ಗೆ ಆಗತ್ತೆ. ಸೊ ಅದು ಬೇಡ ನಿಮಗೆ, ನೀನು ಅಲ್ಲಿ ಧ್ಯಾನ ಮುಖ್ಯ ಆಗತ್ತೆ, ಧ್ಯಾನದಿಂದ ಮಾಡು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಧ್ಯಾನದೊಳಗೆ ಸ್ನಾನ ಅಡಕ, ಧ್ಯಾನದಲ್ಲಿ ಸ್ನಾನವು ಅಡಕವಾಗಿದೆ. ಸೊ ವೆನ್ ಯು ಡೂ ಧ್ಯಾನ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಪೋಸ್ ನೀವು ಸ್ನಾನ ನಾವು ಮಾಡ್ತಾ ಇದ್ದೀವಿ, ಸ್ನಾನ ಮಾಡುವಾಗ ಅಲ್ಲಿ ದೇವರ ರೂಪಗಳು ಅದು ನಮ್ಗೆ ಬಂದಿದೆ, ಒಂಬತ್ತನೇ ಸಂಧಿಯಲ್ಲಿ ಬಂದಿದೆ, ಹತ್ತನೇ ಸಂಧಿಯಲ್ಲಿ ಅದನ್ನು ನೋಡಿದೀವಿ, ಇಲ್ಲಿ ಮಾಡುವಾಗ ಆ ಒಂದು ರೂಪ, ಆ ಸ್ನಾನ ಮಾಡುವಾಗ ಆ ಧ್ಯಾನ ಮಾಡು, ಬರೀ ಚಿಂತನೆ ಒಂದಾದ್ರೆ ಅಲ್ಲಿ ಮನಸ್ಸನ್ನ ಆ ರೂಪದಲ್ಲಿ ಅಲ್ಲಿ ಮನಸ್ಸನ್ನ ನೆಲೆಗೊಳಿಸೋದು ಆ ಧ್ಯಾನವನ್ನ ಮಾಡು. ಸೊ ಅಲ್ಲಿ ಹೇಳ್ತಾರ ಧ್ಯಾನದೊಳಗೆ ಸ್ನಾನ, ಅದು ಅದೇ ರಿಯಲ್ ಸ್ನಾನ ಆಗತ್ತೆ ಅಂತ ಹೇಳ್ತಾರೆ. ಸ್ನಾನ ಏನೊಂದು ಧ್ಯಾನ, ಆರ್ ನೀವು ಅದರ್ ಟೈಮ್ಸ್ಲಿ ಧ್ಯಾನ ಸ್ನಾನ ಮಾಡಿದ್ರು ಆಗತ್ತೆ. ಸೊ ಹೀಗೆ ಧ್ಯಾನದೊಳಗೆ ಸ್ನಾನ ಅಡಕ ಅಂತ ಒಂದೊಂದು ಆಗತ್ತೆ, ಧ್ಯಾನದೊಳಗೆ ಮೌನ ಅಡಕ, ಧ್ಯಾನದೊಳಗೆ ದಾನ ಅಡಕ. ಸೊ ಇದು ಒಂದೊಂದು ಕೊಟ್ಟಿದ್ದಾರೆ, 7-8 ಕೊಟ್ಟಿದ್ದಾರೆ. ಅದು ಯಾವ್ದು ಏನೇನ್ ಹೇಳ್ತಾರೆ ಧ್ಯಾನದಿಂದ, ಬೇಸಿಕಲಿ ಧ್ಯಾನದ ಮಹಿಮೆಯನ್ನ ಅಲ್ಲಿ ಹೇಳ್ತಾರೆ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಸಂಧಿಸಾರ, ಸಂಧಿಸಾರದಲ್ಲಿ ಫಸ್ಟ್ ಬಂದು ಅಷ್ಟು ಹೇಳೋದು, ಫಸ್ಟ್ ಪದ್ಯ ಏನು ಅಂದ್ರೆ, ಇದು ಅಂತರಂಗದಲ್ಲಿ, ಅಂತರಂಗದಲ್ಲಿ ನಾವು ದೇವರನ್ನ ಚಿಂತನೆ ಮಾಡಿದ್ರೆ ನಮಗೆ ಆ ಒಂದು ಪಾಪಗಳು ಅಂಟೋದಿಲ್ಲ. ಪಾಪಗಳು ಅಂದ್ರೆ ಇಲ್ಲಿ ಏನು ಪಾಪಗಳು ಅಂದ್ರೆ, ಭಗವಂತನ ಪ್ರೇರಕ ಪ್ರವರ್ತಕ ರೂಪವನ್ನ ಧ್ಯಾನ ಮಾಡುವವರಿಗೆ ಯಾವ ಪ್ರತಿಬಂಧಕ, ಮೋಕ್ಷಕ್ಕೆ ಅದು ಪ್ರತಿಬಂಧಕ ಏನೇನಿದೆಯೋ ಅದು ಆಗೋದಿಲ್ಲ ಅಂತ ಒಂದು. ಹಾಗೇನೇ ನಾವು ದೇವರ ಮನ ಧ್ಯಾನ ಮಾಡುತ್ತಾ ಅಂದ್ರೆ, ಇಲ್ಲಿ ಹೇಳುವಂತ ಧ್ಯಾನ ಎಂತದ್ದು ಅಂದ್ರೆ, ನಾಟ್ ನಾವು ಆಸನ ಹಾಕಿ ಕೂತು ಮಾಡುವ ಧ್ಯಾನ ಅಂತ ಮಾತ್ರ ಅಲ್ಲ, ಇದು ಒಂದು ಚಿಂತನಾರೂಪವೂ ಆಗತ್ತೆ. ಚಿಂತನಾರೂಪ ಬರುವಾಗ, ಚಿಂತನೆ ಮಾಡುವಾಗ, ಯು ಆರ್ ವಿಶುವಲೈಸಿಂಗ್ ದಟ್ ರೂಪ, ವಿಶುವಲೈಸ್ ಮಾಡ್ತಾ ನೀವು ಮಾಡುವ ಕರ್ಮದಲ್ಲಿ ಏನು ತಪ್ಪ, ಅದನ್ನು ದೇವರು ಅದನ್ನ ಅದರಿಂದ ನಮ್ಗೆ ಆ ಪಾಪಗಳನ್ನ ಕೊಡೋದಿಲ್ಲ ಅಂತ ಅಲ್ಲಿ ಹೇಳಿ ಅದಕ್ಕೆ ಒಂದು ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂದ್ರೆ, ಇಟ್ ಈಸ್ ಸಿಮಿಲರ್ ಟು ಧ್ಯಾನ ಎಂಬುದಕ್ಕೆ, ಈಸ್ ಯೂಸಿಂಗ್ ನಮ್ಮ ಪಾದುಕೆ ಇರತ್ತಲ್ಲ, ಆ ಪಾದುಕೆ ಹಾಕೊಂಡ್ರೆ ಎಲ್ಲಿ ನಡೆದ್ರೂ ನಮ್ಗೆ ಏನು ಮುಳ್ಳು ಚುಚ್ಚೋದಿಲ್ಲ, ಏನು ಆಗೋದಿಲ್ಲ, ಅದು ಪಾದುಕೆ ಪಾದಕ್ಕೆ ಹೇಗೆ ರಕ್ಷಣೆಯನ್ನ ನೀಡುತ್ತೋ ಹಾಗೇನೆ ಈ ಧ್ಯಾನ ಎಂಬುದು ನಮ್ಗೆ ಆ ರಕ್ಷಣೆಯನ್ನ ನೀಡುತ್ತೆ. ಸೊ ಧ್ಯಾನ ತುಂಬಾ ಅಂದ್ರೆ ಧ್ಯಾನ ಅಂತ ಬರೋದು ಅಂತರಂಗವಾದ ಚಿಂತನೆ. ಧ್ಯಾನ ಅಂತರಂಗವಾದ ಆ ಚಿಂತನೆಯಲ್ಲಿ ಆ ದೇವರಲ್ಲಿ ಮನಸ್ಸಿರೋ ಧ್ಯಾನ. ಸೊ ಅದು ಫಸ್ಟ್ ಅನ್ನ ಹೇಳ್ತಾರೆ. ಆಮೇಲೆ ಆ ಚಿಂತನೆ ಮಾಡುವಾಗ ಎರಡನೇ ಪದ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಚಿಂತನೆ ಮಾಡುವಾಗ ನಿಷ್ಕಾಮದಿಂದ ಮಾಡಬೇಕು ಎಂಬುದು. ಏನೋ ಒಂದನ್ನ ಬಯಸಿ ಮಾಡೋದಿಲ್ಲ, ಅಂದ್ರೆ ದೇವರಲ್ಲಿ ಅದಕ್ಕೆ ಮನಸ್ಸನ್ನ ತಿರ್ಗಾ ದೇವರಲ್ಲಿ ಇಡಬೇಕು. ಮನಸ್ಸು ಪೂರ್ತಿ ದೇವರು ಬಂದ್ಬಿಟ್ರೆ ಬೇರೆ ಥಾಟ್ಸ್ ಇರೋದಿಲ್ಲ. ಸೊ ಅದು ನಿಷ್ಕಾಮ ಮಾಡ್ಬೇಕು ಎಂಬುದಕ್ಕೆ ನೆಕ್ಸ್ಟ್ ಪದ್ಯದಲ್ಲಿ ಏನ್ ಕೊಡ್ತಾರೆ ಎಕ್ಸಾಂಪಲ್, ಅದು ಎಕ್ಸಾಂಪಲ್ ಇಲ್ಲ, ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಬಟ್ ವಿ ಡೋಂಟ್ ನೋ ಇಟ್. ಏನ್ ಮಾಡ್ತೀವಿ, ದೇವರಿಗೆ ದೀಪ ಹಚ್ತೀವಿ. ಯಾವಾಗ ಹಚ್ತೀವಿ, ಬೆಳಿಗ್ಗೆ ಬೆಳಿಗ್ಗೆ ನಾವು ದೀಪ ಹಚ್ತೀವಿ. ಸೂರ್ಯ ಬಂದ್ಬಿಡ್ತಾನೆ ಆಲ್ಮೋಸ್ಟ್ ಬೆಳಕಾಗೋ ಸಮಯದಲ್ಲಿ ದೀಪ ಯಾಕೆ ಹಚ್ಚಬೇಕು, ಸೂರ್ಯ ಬಂದ ಅಂದ್ರೆ ದೀಪವನ್ನ ಆರಿಸೋದ್ರೆ ಇಲ್ಲ ಅಂದ್ರೆ ಏನು ಅಂದ್ರೆ, ಹೇಗೆ ದೀಪ ಹಚ್ತೀವಿ ನಾವು, ಯಾಕೆ ಹಚ್ತಾ ಇದೀವಿ ದೀಪ, ಪುಣ್ಯ ಬರತ್ತೆ ಅಂತ ಹೇಳ್ತಾರೆ. ಪುಣ್ಯ ಅಂತ ಒಂದಾದ್ರೆ ಇನ್ನೊಂದು ಅದು ದೇವರಿಗೆ ಪ್ರೀತಿಯಾಗಲಿ ಅಂತ ಮಾಡುವಂತ ಕೆಲಸ. ನೀವು ದೀಪವನ್ನ ಹಚ್ಚೋವಾಗ, ದೀಪ ಪ್ರದಕ್ಷಿಣೆ ಮಾಡುವಾಗ ಏನಾದ್ರು ಪ್ರಾರ್ಥನೆ ಮಾಡ್ಕೊಡ್ತೀವಿ, ದೇವರ ದೀಪ ಹಚ್ಚೋವಾಗ ನಾವು ಯಾವತ್ತು ಅದು ಬೇಕು ಇದು ಬೇಕು ಅಂತ ಆಸೆಯನ್ನ ಮನಸ್ಸಿಗೆ ಇಟ್ಕೊಳ್ಳೋದ. ಯಾರು ಆಗಲಿ ದೀಪವನ್ನ ಹಚ್ಚೋವಾಗ ಏನೋ ಒಂದು ಸ್ತೋತ್ರ ಹೇಳ್ತೀವಿ ದೇವರಿಗೆ ದೀಪ ಹಚ್ಚೋದ್ರಲ್ಲಿ, ಬಿಕಾಸ್ ಫೋಕಸ್ ಆನ್ ದಟ್ ಮ್ಯಾಚ್ ಸ್ಟಿಕ್ ಅದು ಇದು ಅಲ್ಲಿ ಮನಸ್ಸು ಅಲ್ಲೇ ಇರುತ್ತೆ. ದೀಪ ಸರಿಯಾಗಿ ಆಗ್ಬೇಕು, ಎಣ್ಣೆ ಸರಿಯಾಗಿದೆಯಾ, ಇದು ಬತ್ತಿ ಸರಿಯಾಗಿದೆಯಾ, ಎಲ್ಲಿ ಇದೆ ಹೇಗೆ. ಸೊ ಆ ದೀಪದಲ್ಲಿ ಫೋಕಸ್, ದೀಪದಲ್ಲಿ ಇರುವಂತಹ ಹರಣಿಪತಿ ಪರಶುರಾಮನಲ್ಲಿ ಆ ಫೋಕಸ್ ಇರುತ್ತೆ, ಬೇರೆ ಕಡೆ ಏನು ಪ್ರಯೋಜನವೂ ಇಲ್ಲ. ಸೊ ಅದು ಒಂದು ಅಲ್ಲಿ ಚೂರು ನಾವು ಹರಣಿಪತಿ ಪರಶುರಾಮನನ್ನ ನೆನೆಸಿ ಬಿಟ್ರೆ ಪೂರ್ತಿ ನಮ್ಗೆ ಮೋಕ್ಷ ಬೀಜ ಪುಣ್ಯ ಆಗ್ಬಿಡುತ್ತೆ ಹರಣಿಪತಿ ಪರಶುರಾಮನ. ಸೊ ಅದು ನಿಷ್ಕಾಮದಿಂದ ಮಾಡುವಂತ ನಾವು ಮಾಡುವಂತ ಪೂಜೆಗಳಲ್ಲಿ ಆ ದೀಪ ಹಚ್ಚೋದು ಎಂಬುದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಹೇಳ್ತಾರೆ, ಅದಕ್ಕೆ ಹೇಳುವಾಗ ಅಲ್ಲಿ ಹೇಳ್ತಾರೆ ಆ ದೀಪವನ್ನ ನಂದಯತಿ ಇಟಿ ನಂದಾ ದೀಪ ಅಂತ. ಅದು ನಮ್ಗೆ ಸಂತೋಷವನ್ನ ಕೊಡುತ್ತೆ, ಅದು ಅವನ ಪ್ರೀ. ಯಾಕೆ ಸಂತೋಷ ಕೊಡುತ್ತೆ ನಮ್ಗೆ ಅಂದ್ರೆ ಭಗವಂತನಲ್ಲಿ ಪ್ರೀತಿ ಇಟ್ಟು ನಾವು ಮಾಡುವಂತದ್ದು. ಸೊ ಹಾಗೆ ಅದ ನಿಷ್ಕಾಮದಿಂದ ಮಾಡಬೇಕು ಎಂಬುದಕ್ಕೆ ಅದು ಒಂದು ಎಕ್ಸಾಂಪಲ್. ಆಲ್ರೆಡಿ ನಮ್ಗೆ ಮಾಡಕ್ ಬರಲ್ಲಾರಿ ಅಂತ ಹೇಳಿದ್ರೆ ಆಲ್ರೆಡಿ ಯು ಆರ್ ಡೂಯಿಂಗ್ ಇಟ್ ಡೈಲಿ. ಏನ ನಾವು ನಿಷ್ಕಾಮ ಅಂತ ಚಿಂತನೆ ಇನ್ನು ಬಂದಿಲ್ಲ ಅವತ್ತು, ಆಲ್ರೆಡಿ ವಿ ಆರ್ ಡೂಯಿಂಗ್ ಇಟ್. ಜಸ್ಟ್ ದೇವರನ್ನ ಸ್ಮರಣೆ ಮಾಡಿ ಅದನ್ನ ಮಾಡಿ ಮನಸ್ಸಲ್ಲಿ ಅದನ್ನ ಇಟ್ಟುಕೊಂಡು ಮನಸ್ಸಲ್ಲಿ ಅಟ್ಲೀಸ್ಟ್ ದೀಪವನ್ನ ಇಟ್ಟುಕೊಳ್ಳಿ. ಯಾವಾಗ ಯಾವಾಗ ದೀಪ ನಮ್ಗೆ ಕಣ್ಣಿಗೆ ಕಾಣುತ್ತೋ ಅಲ್ಲಿ ಪರಶುರಾಮನನ್ನ ಇಟ್ಟು ಬಿಟ್ರೆ ಈಸಿಯರ್ ಆಗ್ಬಿಡತ್ತೆ ನಮ್ಗೆ. ಇದನ್ನ ಹೇಳ್ತಾ ಇದ್ದಾರೆ. ಇದು ಹೇಳಬೇಕು ಅಂದ್ರೆ ಎಲ್ಲ ದೇವರ ಅಧೀನ ಅಂತ ಚಿಂತನೆ ಮಾಡು ಅಂತ ಅಲ್ಲಿ ಹೇಳ್ತಾರೆ. ಎರಡನೇ ಪದ್ಯದಲ್ಲಿ ಎಲ್ಲವೂ ದೇವರು ದೀಪ ಹಚ್ಚೋ ಎಲ್ಲವೂ ನೀವು ಕೊಟ್ಟದ್ದು ಅಂತ, ಅದೇ ನಿಷ್ಕಾಮ, ಎಲ್ಲವೂ ನೀನು ಕೊಟ್ಟದ್ದು ಪ್ಲಸ್ ಅಧೀನತ್ವ ಚಿಂತನೆ ಮಾಡು ಅಂತ ಹೇಳಿ ಮೂರನೇ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾನೆ. ಸುಮ್ನೆ ಅಧೀನ 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 ಅಂತ ಹೇಳಿದ ಪ್ರಯೋಜನ ಇಲ್ಲ. ಹೇಗೆ ಅಧೀನ ಅಂತ ತಿಳ್ಕೋಬೇಕು, ಯಾಕೆ ಅಧೀನ, ಹೇಗೆ ಅಧೀನವಾಗಿ ಇದ್ದೀನಿ ಎಂಬುದು ಹೇಗೆ ಗೊತ್ತಾಗುತ್ತೆ. ನಮ್ಮ ಲಕ್ಷಣಗಳು, ನಮ್ಮ ಜೀವನ ಲಕ್ಷಣ, ಜೀವದ ಲಕ್ಷಣ ಅಂದ್ರೆ ಇನ್ಕ್ಲೂಡಿಂಗ್ ಬ್ರಹ್ಮದೇವರ ಲಕ್ಷಣ ಅದು. ಅದಕ್ಕೆ ಹೇಳ್ತಾರೆ ಹ್ರಸ್ವ ದೇಹ ಅಂತ ಹೇಳ. ಹ್ರಸ್ವ ದೇಹ ಅಂದ್ರೆ ಅಣು ಅಷ್ಟು ಇರುವಂತದ್ದು, ಅದು ಬ್ರಹ್ಮನ ದೇಹವು ಅಣು ಅಷ್ಟು. ಸೊ ಜೀವದ ಲಕ್ಷಣ ನಾಥ ಅಂದ್ರೆ ನಾಥ ಇರುವಂತ ಲಕ್ಷಣ ಅಂದ್ರೆ ನಮ್ಗೆ ಒಂದು ಒಡೆಯ ಇದ್ದಾನೆ, ಬ್ರಹ್ಮದೇವರಿಗೇನೋ ಒಂದು ಒಡೆಯ ಇದ್ದಾನೆ. ಸೊ ಹಾಗೆ ಅದನ್ನ ಚಿಂತನೆ ಮಾಡು, ಜೀವನ ಲಕ್ಷಣ ವರ್ಸಸ್ ದೇವರದು ಜಸ್ಟ್ ಆಪೋಸಿಟ್. ಸೊ ಆವಾಗ ನಿಮ್ಗೆ ಅಧೀನತ್ವ ಅಂಬುದು ಮನವರಿಕೆ ಆಗತ್ತೆ. ಸೊ ಅದು ಆಗಬೇಕು, ಅದು ಆದ್ರನೇ ನಮ್ಗೆ ಮೋಕ್ಷ ಆಗತ್ತೆ. ಸೊ ಅದನ್ನ ಮೂರನೇ ಪದ್ಯದಲ್ಲಿ ಅದನ್ನ ಕೇಳ್ಬಿಟ್ಟು ನಾಲ್ಕನೇ ಐದನೇ ಆರನೇ ಪದ್ಯ ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟೆ. ಹಾಗೆ ಮೂಲ ನಿತ್ಯ ಪ್ರಕೃತಿಯಲ್ಲಿ ಇರುವಂತ ಭಗವಂತನ ನಿತ್ಯ ಪ್ರಕೃತಿಯವಾದ ಪ್ರಕೃತಿಯಿಂದ ಮೂಲ ಪ್ರಕೃತಿಯಿಂದ ಬಂದ ಭಿನ್ನ ಅಷ್ಟ ಪ್ರಕೃತಿ ಅಷ್ಟದ ಅಂತ ಹೇಳಿದಂತೆ ಆ ಈ ಅಷ್ಟದಲ್ಲಿ ಈ ಒಂಬತ್ತಿನಿಂದ ಪೆಚ್ಚಿಸಬೇಕು ಅಂತಾರೆ. ಒಂಬತ್ತಿನಿಂದ ಈ ಮಲ್ಟಿಪ್ಲೈ ಇಟ್ ಅದನ್ನ ಮಲ್ಟಿಪ್ಲೈ ಮಾಡಿ ಅಷ್ಟು ರೂಪಗಳನ್ನ ಅಭಿವೃದ್ಧಿ. 10,000 ರುಕು ವೇದಗಳಲ್ಲಿ ಇರುವಂತಹ 1,000 ಮಂತ್ರಗಳು, ಈ 1,000 ಮಂತ್ರಗಳಲ್ಲಿ ಈ 72 ರೂಪಗಳನ್ನ ಇಟ್ಟರೆ 72,000 ಆಗತ್ತೆ ಅಂತ ಇದು ಯಾರು ಹೇಳಿದ್ದಾರಂದ್ರೆ ಶಾಂತಿ ಪರ್ವದಲ್ಲಿ. ಎಲ್ಲಿ ಶಾಂತಿ ಪರ್ವ ಹುಡುಕಿದ್ರೆ ಇದೆಲ್ಲ ಇಲ್ಲಿ ಬಂದಿಲ್ಲವ ನಮ್ಗೆ ಅಂದ್ರೆ, ಇಟ್ ಇಸ್ ನಥಿಂಗ್ ಬಟ್ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮದಲ್ಲಿ ಇರುವಂತದ್ದು ಅದು ರೂಪಗಳು ಬೇಸಿಗೆ 72 ಎಲ್ಲಿ ಹೋಗೋದು ಅಂದ್ರೆ ಅದು ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದೇ ಆಗ್ಬಿಡತ್ತೆ ನಿಮ್ಗೆ ಅಂತ ಅಲ್ಲಿ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಬಂದು ಸೊ ಹೇಗೆ ಅಂತ ಫಿಫ್ತ್ ಅದು ಹೇಗೆ ಅಂತ ಹೇಳಿದ್ದಾರೆ. ಇದು ಹೇಳಿದ ಮೇಲೆ ಭಗವಂತನಿಗೆ ನೆಕ್ಸ್ಟ್ ಬರೋದು ಒಂದು ಭಗವಂತನಿಗೆ ಇವಳು ನೆಕ್ಸ್ಟ್ ಸಿಕ್ಸ್ತ್ ಅವನೇ ಎಲ್ಲವನ್ನು ನಮ್ಮನ್ನ ಉಂಡು ಉಣಿಸ್ತಾನೆ, ಅವನೇ ಎಲ್ಲ ಮಾಡಬೇಕು. ಸತ್ವರಜ ತಮೋ ಗುಣದಿಂದ ಬರುವಂತ ಕಾರ್ಯಗಳು ಕರ್ಮಗಳು ಎಲ್ಲದಿಂದಲೂ ಅವನೇ ಇದು ಮಾಡ್ತಾನಂಬೋದಕ್ಕೆ ಅಲ್ಲಿ ನಮ್ಗೆ ಮಾಲಾಕಾರನ್ಯಾಸ ಅಂತ ನಾವು ಮಾಡ್ತೀವಲ್ಲ, ಶಕ್ತಿ ಪ್ರತಿಷ್ಠಾ ಸಮಯ ಸ್ಫೂರ್ತಿ ಪ್ರವೃತ್ತಿ ಇದು ಮಾಡ್ತೀವಲ್ಲ 12, ಅಲ್ಲಿ ಅದನ್ನ ಕೊಡ್ತಾ ಇದ್ದಾರೆ. ಲಕ್ಷ್ಮಿ ದ್ವಾರ ಅವನು ಮಾಡಿಸ್ತಾನ ಅಂಬೋದನ್ನ ಅಲ್ಲಿ ಹೇಳ್ಕೊಟ್ಟು ಅಲ್ಲಿ 12 ರೂಪಗಳು ಲಕ್ಷ್ಮಿಯ 12 ರೂಪಗಳು ಅವಳ ಮೂಲಕವಾಗ ಅಲ್ಲಿ ಇದ್ದುನು ಆ ಶ್ರೀ ಶ್ರೀದೇವಿ ರೂಪದಲ್ಲಿ ಇದ್ದು ಅವನು ಸಾಕ್ಷ್ಯ ರಸವನ್ನ ಸ್ವೀಕಾರ ಮಾಡಿ ಲಕ್ಷ್ಮಿಯಾತ್ಮಕ ರಸವನ್ನ ಲಕ್ಷ್ಮಿಗೆ ಕೊಟ್ಟು ಇದು ಭೋಜನ ಸಂಧಿಯಲ್ಲಿ ಬಂದಿದೆ ಅಂದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಹೇಳ್ತಾರೆ. ಸೊ ಅದು ಹೇಗೆ ಅಂತ ಅಲ್ಲಿ ಹೋದ ಸಂಧಿ ಬಂದಾಗ ನೋಡೋಣ. ಅದು ಅದ್ರ ಜೊತೆಯಲ್ಲಿ ತಿಳ್ಕೊಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದು ಹೇಗೆ 72,000 ಇದು ನಾಡಿಗತವಾದ ರೂಪಗಳು ಆಗತ್ತೆ ಅಂತ ಇಲ್ಲಿ ನಾಡಿಗತವಾದ ರೂಪವನ್ನ ಚಿಂತನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಇದು ಆದ ಮೇಲೆ ನೆಕ್ಸ್ಟ್ ಬರೋದು ಬಂದು ಇದರಲ್ಲಿ ಭೋಜನ ವಸ್ತುಗಳಲ್ಲಿ ದೇವರಿಗೆ ಕೊಡುವಂತ 4 ವಿಧ ರೂಪಗಳನ್ನ ಹೇಳಿ. ಯಾವ್ದು 4 ಅಂದ್ರೆ ಸುರುಚಿ ರುಚಿರ, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಅಂತ ಹೇಳಿ ಸುರುಚಿ ರುಚಿರ ಸುಗಂಧ ಶುಚಿ ಅಂತ ಹೇಳಿ ಈ ರೀತಿಯಿಂದ ಭಗವಂತ ಒಂದು ಆ ರುಚಿಗಳಲ್ಲಿ ಇದ್ದು ರಸಗಳಲ್ಲಿ ಇಲ್ಲ. ರುಚಿ ರಸ ಬೇರೆ, ರುಚಿ ಬೇರೆ, ರಸಗಳ ಮಿಶ್ರಿತವಾದದ್ದು ರುಚಿ ಆಗತ್ತೆ. ಆ ರುಚಿಗಳಲ್ಲಿ ಇರುವಂತ ರೂಪಗಳು ಮತ್ತು ಅಲ್ಲಿ ಇರುವಂತ ಆ ಮನಸ್ಸನ್ನ ಸಂತೋಷ ಪಡಿಸುವಂತದ್ದು, ಆಮೇಲೆ ಸುಗಂಧ ಬರುವಂತದ್ದು, ಆಮೇಲೆ ಪವಿತ್ರಗೊಳಿಸುವಂತದ್ದು ಅಂತ 4 ವಿಧವಾಗ ಇರ್ತಾನೆ ಅವನು. 4 ವಿಧವಾಗಿ ಇರೋದು ಎಲ್ಲಿ ಅಂದ್ರೆ ಅವನ 3 ರೂಪಗಳು ಲಕ್ಷ್ಮಿಯ 3 ಸತ್ವರಜ ತಮೋ ಅಂತ ಬರುತ್ತೆ, 3 ರೂಪಗಳು ಲಕ್ಷ್ಮಿ ಸಹಿತವಾಗ ಅಂತೇಳಿ ಅದು 6x4 ಮಾಡಿ ಅದು 24 ಮಾಡ್ತಾರೆ. ಅದು 24 ಮಾಡಿ ಅದು ಇಂಟು ಸತ್ವರಜ ತಮ ಗುಣಗಳಾಗತ್ತೆ. ಸೊ ಅದು ಇಂಟು 3 ಮಾಡಿದ್ರೆ 72 ಆಗತ್ತೆ. ಹೀಗೆ ಒಂದು 72,000 ಅನ್ನ ಇಲ್ಲಿ ಹೇಳಿ ಇದು ನಾಡಿಯ ಉಪಚಯ ಆಗತ್ತೆ ಈ ರೂಪದಿಂದ ಅಂತ ಹೇಳಿ ಮತ್ತು ಅಲ್ಲಿ ಇರುವಂತ ವಿಷಯಗಳನ್ನೆಲ್ಲ ಅಲ್ಲಿ ಹೇಳಿ ಅಂದ್ರೆ ಭಗವಂತನನ್ನ ಸರ್ ಹೀಗೆ ಯಾರು ಚಿಂತನೆ ಮಾಡ್ತಾರೋ ಅವ್ರು ಅನ್ಯ ಕರ್ಮಗಳನ್ನು ಮಾಡಿದ್ರು. ಸೊ ಚಿಂತನಾ ಕ್ರಮವನ್ನ ಹೇಳಿ ಅದಕ್ಕೆ ಚಿಂತನೆ ಮಾಡುವ ಮೂಲಕವಾಗಿ ಏನು ಫಲ, ಚಿಂತನೆ ಮಾಡದಿದ್ರೆ ಏನಾಗತ್ತೆ ಅಂಬೋದು ಅದನ್ನ ಹೇಳ್ತಾರೆ. ಆಮೇಲೆ ಇದು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಏನು 7ನೇ ಪದ್ಯದಲ್ಲಿ ಬಂದದನ್ನೇ, 7ನೇ ಪದ್ಯದಲ್ಲಿ ಬಂದದನ್ನೇ 8ನೇ ಪದ್ಯದಲ್ಲಿ ಆ ಫಲವನ್ನು ಮಾಡದೆ ಮಾಡುವ ಮೂಲಕವಾಗ ಫಲ, ಮಾಡದೆ ಇದುವ ಮೂಲಕವಾಗಿ ಏನಾಗತ್ತೆ ಅಂಬೋದನ್ನ ಹೇಳಿ ಅದನ್ನೇ 7ನೇ ಪದ್ಯದಲ್ಲಿ ಬಂದದ್ದನ್ನ 9ನೇ ಪದ್ಯದಲ್ಲಿ ಇಟ್ಟುಕೊಂಡು ದೇವರು ಹಾಗೆ ವಿಷ್ಣು ಸಹಸ್ರನಾಮದ ಆ ಒಂದು ನಾಡಿಗತವಾಗಿರುವಂತ ವಿಷ್ಣು ಸಹಸ್ರನಾಮದ ಕೆಲವು ರೂಪಗಳನ್ನ ನಮ್ಗೆ ಮೋಚಕ ಮಾಡುವಂತ ಈ ರೂಪಗಳನ್ನ ಭೋಗ್ಯ ಪದಾರ್ಥದಲ್ಲಿ ಇದ್ದು ಭೋಗ್ಯ ಪದಾರ್ಥ ಭೋಗ ಕೊಡತ್ತೆ ನಮ್ಗೆ ಭೋಗ್ಯ ಪದಾರ್ಥದಲ್ಲಿ ಇದ್ದು ಆಮೇಲೆ ಈ ನಮ್ಮ ಕೋಶ ಹೊರಗೆ ಇರುವಂತ ಪದಾರ್ಥ ಒಳಗೆ ನಾವು ಕೋಶ ರೀತಿಯಾಗಿ ಭೋಜನ ವಿಭಾಗ ಸಂಧಿಯಲ್ಲಿ ಬಂದಿದೆ. ಅಲ್ಲಿ ಪ್ರತ್ಯೇಕ ರೂಪಗಳನ್ನ ಹೇಳಿಲ್ಲ, ಈ ಮೋಚಕ ರೂಪಗಳನ್ನ ಇಲ್ಲಿ ಹೇಳ್ತಾರೆ. ಭೋಗ್ಯ ಪದಾರ್ಥದಲ್ಲಿ ಇರುವಂತ ಭೋಗ್ಯ ಮತ್ತು ನಮ್ಮ ಪಂಚಕೋಶ ಅನ್ನಮಯ ಕೋಶ ಎಸ್ಪೆಷಲಿ ಇರುವಂತದ್ದು ಹೇಳ್ತಾರೆ. ಆಮೇಲೆ ಅದು ಮೂಲಕವಾಗಿ ತಕೊಂಡ ಮೇಲೆ ನಾಡಿ ಮೂಲಕವಾಗಿ ಅದ ಹೋಗುತ್ತೆ. ಹೋಗಿ ಹಿಂದೆ ನಮ್ಗೆ ಕರ್ಮಕ್ಕನುಗುಣವಾಗ ಯಾವ್ಯಾವ ಕರ್ಮಗಳನ್ನ ತೆಗೆದು ಹಾಕ್ತಾನೋ ದೇವರು ಆ ಪಾಪ ಈ ರೂಪಗಳು ಚಿಂತನೆಯಿಂದ ಪಾಪಗಳು ಹೋಗುತ್ತೆ ನಮ್ಗೆ. ಪಾಪಗಳು ತಕ್ಷಣ ಇದು ಏನು ವಿಶೇಷ ಇಲ್ಲಿ ಅಂತ ಹೇಳಿದ್ರೆ ಈ ಹೆಸರುಗಳ ಸ್ಮರಣೆ, ವಿಷ್ಣು ನಾಮಸ್ಮರಣೆ ಅಂತ ಹೇಳ್ತಾರೆ ನೋಡಿ. ಈ ನಾಮಸ್ಮರಣೆ ಸ್ಪೆಸಿಫಿಕ್ ನಾಮಸ್ಮರಣೆಯಿಂದ ಪಾಪಗಳು ತಕ್ಷಣ ನಶ್ಯತಿ ಅಂತಾರೆ. ತಕ್ಷಣ ಪುಣ್ಯ ಹಾಗಾಗೋದಿಲ್ಲ. ಪಾಪ ದೇವರ ನಾಮಸ್ಮರಣೆ, ದೇವರ ನಾಮಸ್ಮರಣೆಯಿಂದ ತಕ್ಷಣ ಹೋಗ್ಬಿಡತ್ತಂತದ್ದು. ಬೇರೆ ಉಳಿದ ಕಡೆ ಎಲ್ಲ ಹೋಗತ್ತಲ್ಲ, ನಾವು ತೀರ್ಥಯಾತ್ರೆ ಮುಂತಾದೆಲ್ಲ ಮಾಡುವಾಗ ಹೋಗತ್ತಲ್ಲ ಅದು ಅಂದ್ರೆ ಅದು ಕಾಲೇನ ಹೋಗತ್ತಂತ, ತಕ್ಷಣ ಹೋಗೋದಿಲ್ಲ, ಕಾಲೇನ ಹೋಗತ್ತೆ. ಇದು ನಾಮಸ್ಮರಣೆ ಅಂದ್ರೆ ತೀರ್ಥಯಾತ್ರೆ ಹೋಗ್ಬೇಡ ಅಂತಲ್ಲ, ತೀರ್ಥಯಾತ್ರೆ ಹೋದಾಗ ಈ ನಾಮಸ್ಮರಣೆ ಮನಸ್ಸಿಟ್ಟು ಧ್ಯಾನ ಮಾಡಿದ್ರೆ ಅದು ಇನ್ನೂ ಫಲ ಜಾಸ್ತಿಯೇ ಬರುತ್ತೆ. ಇನ್ಸ್ಟಾಪ್ ಜಸ್ಟ್ ಮನೆಯಲ್ಲಿ ಕೂತ್ಕೊಂಡು ಮಾಡ್ಲಿಕ್ಕೇನು, ಅಲ್ಲಿ ಹೋಗಿ ಸ್ಮರಣೆ, ಅಲ್ಲಿ ಹೋದ್ರೆ ಆ ನಿಯಮ ಪಾಲನೆ ಮಾಡಿ ಆ ಕ್ಷೇತ್ರ ವಿಧಿ ಪಾಲನೆ ಮಾಡಿ ಅಲ್ಲಿ ಸ್ಮರಣೆ ಮಾಡಬೇಕು ಮಾಡೋ ಕಾಲದಲ್ಲಿ ಆವಾಗ ಹೋಗುತ್ತೆ ಅಂತ ಇಲ್ಲಿ ಹೇಳಿ. ನೆಕ್ಸ್ಟ್ ನಮ್ಗೆ ಕರ್ಮ 17 ಬಂದು ನಮ್ಗೆ ಆ ಕ್ರಿಯಾರೂಪದಲ್ಲಿ ಇದ್ದು ಕರ್ಮೇಂದ್ರಿಯ ಜ್ಞಾನೇಂದ್ರ ಮೂಲಕವಾಗ ಕ್ರಿಯೆಗಳಾಗಬೇಕು. ಊಟ ಇದೆಲ್ಲ ಮಾಡಿದ ಮೇಲೆ ಕ್ರಿಯೆಗಳಾಗಬೇಕಲ್ಲ, ಆ ಕ್ರಿಯೆಯಿಂದ ನಮ್ಗೆ ಮೋಹ ಬರಬಾರದು. ಮೋಹ ಅಂದ್ರೆ ದೇವರೆಲ್ಲವೂ ಮಾಡಿಸೋವಾಗ ದೇವರು ನೆನಪು ಮರೆತೋಗತ್ತಲ್ಲ, ಅದು ಮರೆಯದೆ ಮಾಡುವಂತ ಆ ಕ್ರಿಯಾರೂಪಗಳನ್ನ ಅಲ್ಲಿ ಹೇಳ್ತಾರೆ. ಅದು ಆದ್ಮೇಲೆ ನೆಕ್ಸ್ಟ್ ಬರೋದು ಇನ್ನು ನಮ್ಗೆ ಲೆವೆಂತ್ ಪದ್ಯ ಆಗಲಿ, ಲೆವೆಂತ್ ಟ್ವೆಲ್ತ್ ಬಂದು ಕಾಟ ಉಪನಿಷತ್ತಿಂದ ಬಂದದ್ದು ಒಂದ್ಸತಿ ನೋಡಿದ್ದೀವಿ ನಾವು. ಲೆವೆಂತ್ ಅಲ್ಲಿ ಬರೋದು ವಿಷ್ಣು ಸಹಸ್ರನಾಮದ, ಮೋಸ್ಟ್ಲಿ ಇಲ್ಲಿ ವಿಷ್ಣು ಸಹಸ್ರನಾಮದ ರೂಪಗಳು ವೇದಗಳಲ್ಲಿ ಬರುವಂತ ರೂಪಗಳು, ಸೊ ಅದನ್ನೇ ಇಲ್ಲಿ ಹೇಳ್ತಾರೆ. ಇದು ಹೇಳಿದ ಮೇಲೆ ದಟ್ ಈಸ್ ಲೆವೆಂತ್ ಅಂಡ್ ಟ್ವೆಲ್ತ್ ಆಯ್ತು. ಟ್ವೆಲ್ತ್ ಆದ ಮೇಲೆ ನೆಕ್ಸ್ಟ್ ಬಂದು ತರ್ಟೀನ್ತ್ ನೀನು ಇದು ಬಂದು ಎಲ್ಲಾ ವ್ಯಾಪಾರಗಳು ಹಾಗೆ ತ್ರಿವಿಕ್ರಮ ರೂಪದಿಂದ, ತ್ರಿವಿಕ್ರ ಇಟ್ ಕವರ್ಸ್ ಎವ್ರಿಥಿಂಗ್, ತ್ರಿವಿಕ್ರಮನ ರೂಪವನ್ನ ವಿಶೇಷವಾಗಿ ಪ್ರಾರ್ಥನೆ ಧ್ಯಾನ ಮಾಡ್ತಾ, ಚಿಂತನೆ ಇಲ್ಲ ಧ್ಯಾನ ಮಾಡ್ತಾ. ಧ್ಯಾನ ಮಾಡ್ತಾ ಅಂದ್ರೆ ನೋಡ್ತಾ 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 ಏನೋ ಒಂದು ರೂಪ ನಮ್ಗೆ ಪಿಕ್ಚರ್ ಒಂದು ಇರುತ್ತಲ್ಲ, ತ್ರಿವಿಕ್ರಮ ಪಿಕ್ಚರ್ ರೂಪ ನೆನಪು ಬರುತ್ತೆ. ಆ 24 ಅಲ್ಲಿ ಇರೋದು ಬೇಕಾದ್ರೂ ತಕ್ಕೋಬಹುದು, ಇಟ್ಸ್ ನಾಟ್ ಅನ್ ಇಶ್ಯೂ. ಸೊ ಒಂದು ರೂಪ ತ್ರಿವಿಕ್ರಮ ಅಂದ್ರೆ ನಮ್ಗೆ ಯಾರ್ಯಾರೋ ನೆನಪು ಬರಬಾರ್ದು, ದೇವರ ನೆನಪು ಬಂದ್ರೆ ಆಯ್ತು. ಸೊ ಅದನ್ನ ಇಲ್ಲಿ ಹೇಳ್ತಾರೆ. ಅದು ಕೇಳಿದ ಮೇಲೆ ಕೊಟ್ಟಿ ಅಂತ ಬಂದ್ರು ಆ ದ್ವಂದ್ವಗಳನ್ನು ಸಮರ್ಪಣೆ ಮಾಡಲೇಬೇಕು, ನಮ್ಗೆ ದ್ವಂದ್ವ ಕರ್ಮಗಳನ್ನ ದೇವರಿಗೆ ತೋರಿಗಳ ವ್ಯಾಪಾರ ಮಾಡೋ ಪ್ರೇರಕ ಪ್ರೇರಕ ಅಂತ ಹೇಳಿ ನಮ್ ಕರ್ಮ ಸಮರ್ಪಣವನ್ನ ಹೇಳ್ತಾರೆ. ಸತ್ಯದಲ್ಲಿ ಸಕಲ ವ್ಯಾಪಾರಗಳು, ಕೋರ್ತಿಯಂತಲಿ ಬಂದು ನಮ್ಗೆ ದ್ವಂದ್ವ ಕರ್ಮಗಳನ್ನೆಲ್ಲ ಅವನ ಸಮರ್ಪಣೆ. ಪುಣ್ಯದಲ್ಲಿನ ಪಾಪ ಅಂದ್ರೆ ಇಲ್ಲಿ ದ್ವಂದ್ವ ಕರ್ಮ ಹಿಂದೆನೆ ಬಂದಿದಲ್ಲ ಅಂದ್ರೆ ಇಲ್ಲಿ ಅದು ಮಾತ್ರ ಹೇಳ್ತಾ ಇಲ್ಲ, ದ್ವಂದ್ವ ಕರ್ಮಗಳು ನಮ್ಮ ದೇಹದಲ್ಲಿ ಇದ್ದು ನಾವು ಮಾಡ್ತೀವಿ ಅಂತ ತಿಳ್ಕೊಂಡಿದೀವಿ, ನಾವು ಇಲ್ಲ ನಮ್ಗೆ ಕೆಟ್ಟ ಕರ್ಮಗಳು ಅಂದ್ರೆ ದೈತ್ಯರ ಮೂಲಕ ಅದನ್ನು ತಿಳ್ಕೋಬೇಕು. ಅವ್ರಿಗೇನು ದೇವರು ಕೊಡ್ತಾ ಇದ್ದಾನೆ, ದೇವತೆಗಳಿಗೆ ಅವ್ರಿಗೇನು ಕೊಡ್ತಾ ಇದ್ದಾನೆ ದೇವರು, ಸೊ ಹೀಗೆ ತಿಳ್ಕೋಬೇಕು. ಸೊ ದ್ವಂದ್ವ ಸಮರ್ಪಣೆಯನ್ನ ಅಲ್ಲಿ ಹೇಳ್ತಾರೆ. ಆಮೇಲೆ ನಿಷ್ಕಾಮ ಕರ್ಮ ಬಗ್ಗೆ ಎಕ್ಸಾಂಪಲ್ ಬಂದ ಅದಕ್ಕೆ ತಿರ್ಗಾನು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಿಷ್ಕಾಮ ಕರ್ಮ ಅಂಬುದು ಜಸ್ಟ್ ಲುಕ್ ಅಟ್ ಈವನ್ ಮಕ್ಕಳನ್ನ ನೋಡಿ, ಮಕ್ಕಳಿಗೆ ಆ ಕಾಲದಲ್ಲಿ ಈ ಕಾಲದಲ್ಲಿ ಇಲ್ಲ, ಆ ಕಾಲದಲ್ಲಿ ಮಕ್ಕಳಿಗೆ ಏನಾದ್ರು ಒಂದು ಪಕ್ಕದ ಅಂಗಡಿಯಲ್ಲಿ ಏನಾದ್ರು ಸಾಮಾನ್ ಬೇಕಂದ್ರೆ ಮಗನ್ನ ಹೋಗಿ ತಕೊಂಡ್ ಬಾ ಅಂತ ಹೇಳಿದ್ರೆ ಅವ್ನು ಆಟ ಆಡ್ತಾ ಇರ್ತಾನ, ಮಗ ಹೋಗಿ ತಕೊಂಡ್ ಅಂತ ಹೇಳಿದ್ರೆ ಅವ್ನು ಹೋಗಿ ತಕೊಂಡ್ ಬರ್ತಾನೆ. ಅವನಿಗೆ ಓ ನಾನು ತಕೊಂಡು ಬರುವ ಮೂಲಕವಾಗಿ ಅಪ್ಪ ನನಗೆ ಪ್ರೀತಿ ಆಗತ್ತೆ, ಇದಾಗತ್ತೆ, ಇದು ಕೊಡ್ತಾರ ಅದು ಕೊಡ್ತಾರ, ಏನಿಲ್ಲ, ಜಸ್ಟ್ ಫಾಲೋಸ್ ದ ಆರ್ಡರ್. ಅದು ಯಾಕೆ ಆರ್ಡರ್ ಫಾಲೋ ಮಾಡ, ಅದೆಲ್ಲ ಅಪ್ಪ ಹೇಳಿದಾರೆ ಹೋಗಿ ತಕೊಂಡ್ ಬರೋದು. ಸೊ ಹೀ ಟು ಗೆಟ್ ದಟ್ ಆಟ ಆಡ್ತಾ ಇರುವಾಗ ಹೋಗಿ ತರೋದು, ಹೀ ಡಸಂಟ್ ಈವನ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಆಗಿರ್ತಾನೆ. ಹಾಗೆ ನಾವು ದೇವರ ಮಕ್ಕಳು, ನಾವು ದೇವರು ಈ ವಿಧಿಗಳನ್ನ ಮಾಡು ಅಂತ ಕೊಟ್ಟಿದ್ದಾನೆ, ವಿಧಿ ಮಾಡು ಹೀಗೆ ಮಾಡು ಹೀಗೆ ಅಂತ ವಿಧಿಯಿಂದ ನಮ್ಮನ್ನ ಕಟ್ಟಿ ಹಾಕಿದ್ದಾನೆ, ಅದನ್ನ ನಾವು ಮಾಡಬೇಕು. ನಮ್ಮ ಮಕ್ಕಳು ಮಾಡ್ತಾರಲ್ಲ ಹಾಗೆ ನಾವು ಮಾಡಬೇಕು ದೇವರಿಗೆ ಅಂತ ಆ ಒಂದು ಎಕ್ಸಾಂಪಲ್ ಅದನ್ನ ಹೇಳ್ತಾರ. ಆಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನೆಕ್ಸ್ಟ್ 16th ಪದ್ಯದಲ್ಲಿ ಅದು ಹೇಳುವಾಗ ದೇವರು ಏನೇ ಕೊಟ್ರನು ಇದು ನಮ್ಗೆ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೇನು ದೇವರ ರೂಪ ಧ್ಯಾನವನ್ನ ಹೇಳ್ತಾರೆ. ದೇವರು ಏನು ಕೊಟ್ಟನು, ಕಷ್ಟ ನಾವು ಸುಖ ಬಯಸ್ತೀವಿ, ಕಷ್ಟ ಬಂದಾಗ ಅಯ್ಯೋ ದೇವ್ರು ಯಾಕೆ ಕೊಟ್ಟನು ಅಂತ, ಸುಖ ಕೊಟ್ಟಾಗ ಯಾಕೆ ಕೊಟ್ಟ ಅಂತ ಹೇಳೋದಿಲ್ಲ. ದೇವರು ಏನು ಕೊಟ್ಟನು ಅದು ಒಳ್ಳೇದಕ್ಕೆ ಕೊಡ್ತಾನ ಅಂಬೋ ಚಿಂತನೆಯಿಂದ ಅದನ್ನ ಸ್ವೀಕಾರ ಮಾಡಬೇಕು ಅನ್ಬೋದನ್ನ ಸ್ವೀಕಾರ ಮಾಡಬೇಕು. ದೇವರ ಧ್ಯಾನ ಅಲ್ಲಿನೂ ದೇವರ ಧ್ಯಾನವೇ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ನಾವು ಇದನ್ನ ಕಂಟಿನ್ಯೂ ಮಾಡೋಣ ಬಳಿ. ಇಲ್ಲಿ ಕೃಷ್ಣಾರ್ಪಣೆ.